दशग्रीवच्छिदम् शापान् निग्रह विमोचनम् स्वनामग्रहणादेवा निरस्तग्रह विग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानदसर्णशे उत्तुङ्गवात्तराय बुद्धदुःखार्थये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशालिनः इष्टताम् कष्टहर्तॄन्नः विद्यामान्यान् मुनीन् नमः वादिराजपदद्वन्द्वा वारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शुभतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देष्यभीष्टदम् श्रीगुरुभ्यो नमः हरिः ओम् ॐ जन्माद्यस्यघ्नस्वराट् येने ब्रह्महृदायादिकवये मुख्यम् धियम् सूरयः तेजो वाजिमृताम् यथा विनिमयो सर्गोऽङ्गषा धाम्ना स्वेन सदा निरस्तपुहकम् सत्यम् परम् धीमहि श्रीगुरुभ्यो नमः हरिः ओम्
ಇದು ಉದ್ದೇಶ ಮಾಡ್ತಾನೆ
ಅಷ್ಟೊಂದೇ ಆಯ್ತಾ
ಅಲ್ಲಿ ಉದ್ದೇಶ ಏನಂತ ಹೇಳೋದು
ಉಪದೇಶ ಏನಂತ ಹೇಳುತ್ತೆ ತಾಯಿಗೆ ಉಪದೇಶ ಕೊಡ್ಲಿಕ್ಕೆ ಹೊರಡ್ತಾ ಇದ್ದಾರೆ ಅಳತಾ ಇದ್ದಾಳೆ ಮಗು ಹೋಗಿದೆ ಹಿರಣ್ಯಕ್ಕೆ ಸತ್ತಿದ್ದಾನೆ ಅಂತ ಅಳತಾ ಇದ್ದಾಳೆ ಇದ್ದೀದೇವಿ ಹೆಂಡತಿ ಮಕ್ಕಳು ಅಳತಾ ಇದ್ದಾರೆ ಅಂತಹ ಕಾಲಕ್ಕೆ ಅಂಬ ಅಂಬ ಹೇ ವಧು ಪುತ್ರಾಹ ವೀರಂ ಮಾರ್ಹತ ಶೋಚಿತಂ ನೀವು ಅಳಲಿಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ ಇವ ಅಂದ್ರೆ ಯಾರಕ್ಕೋಸ್ಕರ ಅಳಬೇಕು ಅಂದ್ರೆ ಯಾರು ಪ್ರಯೋಜನವಿಲ್ಲದೆ ಸತ್ತಿರ್ತಾರೋ ಅವರಿಗಾಗಿ ಅಳಿ ಯಾರು ವೀರರಾಗಿ ಯುದ್ಧದಲ್ಲಿ ಸತ್ತಿರ್ತಾರೋ ಅವರು ಕ್ಷತ್ರಿಯರಾಗಿ ಅಥವಾ ವಿಶೇಷವಾಗಿ ವೀರದಲ್ಲಿ ವೀರತನದಿಂದ ಯುದ್ಧದಲ್ಲಿ ಸತ್ತೋಗಿರ್ತಾರೋ ಅಂಥವರಿಗಾಗಿ ಅಳುವುದು ಯೋಗ್ಯವಲ್ಲ ಅಂದರು ಅಲ್ಲ ಅವರಿಗಾಗಿ ಅಳಬಾರದು ಇನ್ಯಾರಿಗಾಗಿ ಅಳಬೇಕು ಅಂದ್ರೆ ಯಾವರು ಕೆಲಸಕ್ಕಾರದೆ ಸತ್ತು ಹೋಗಿರ್ತಾರೋ ಅವ್ರಕ್ಕೋಸ್ಕರ ಅಳಿ ಅಂತ ಹೇಳ ಯಾರು ಜೀವನದಲ್ಲಿ ಏನು ಸಾಧನೆ ಮಾಡಿದೆ ಸತ್ತು ಹೋಗಿರ್ತಾರಲ್ಲ ಅಳಬೇಕಂತೆ ಅಯ್ಯೋ ಏನು ಮಾಡಲಿಲ್ಲ ಅಂತ ಅಳಬೇಕಂತೆ ಓದಕ್ಕೆ ಅಳಬೇಡಿ ಏನು ಮಾಡಲಿಲ್ಲಲ್ಲ ಅಂತ ಹತ್ತು ಬಿಡಿ ಅಂತ ಸರಿ ಅವನು ಸತ್ತು ಹೋದ್ನಲ್ಲ ಅದಕ್ಕೆ ಹೇಳ್ತೇವೆ ಅಂದ್ರೆ ಜೀವನಿಗೆ ಸಾವಿಲ್ಲಮ್ಮ ಹಿರಣ್ಯಾಕ್ಷರ ಇದ್ದಾನೆ ದೇಹ ಮಾತ್ರ ಹೋಗಿದೆ ಅಲ್ಲ ನಮ್ಮನ್ನ ಬಿಟ್ಟು ಹೋದನಲ್ಲ ಅವಾಗ ಹೇಳ್ತಾರೆ ಜೀವಾನಾಮಿಹ ಸಂವಾಸ ಪ್ರಪಾಯಾಮಿ ವಸುವ್ರತೆ ಅರವಟ್ಟಿಗೆಯಲ್ಲಿ ಎಲ್ಲರೂ ಸೇರ್ತಾರೆ ನೀರಿ ಕುಡಿಲಿಕ್ಕಾಗಿ ಸೇರಿದಾಗ ಎಲ್ಲರೂ ಸೇರಿಕೊಂಡು ಚೂರು ಹೊತ್ತು ಮಾತಾಡಿ ಎಲ್ಲರೂ ಬಹಳ ಕ್ಲೋಸ್ ಆಗ್ತಾರೆ ಅರವಟ್ಟಿಗೆ ಅಂದ್ರೆ ಅರ್ಥ ಆಗಲ್ಲ ಟ್ರೈನ್ ಅಂದ್ರೆ ಅರ್ಥ ಆಗಲ್ಲ ಟ್ರೈನಲ್ಲಿ ಎಲ್ಲರೂ ಸೇರ್ತಾರೆ ಇದರದೇ ಕೂತಿರ್ತಾರೆ ಮಾತು ಮಾತು ಎಲ್ಲ ನಡೆಯುತ್ತೆ ಟಿಫಿನ್ ಬಾಕ್ಸ್ ಬದಲಾಗುತ್ತೆ ಅಲ್ವಾ ಅವ್ರು ಇವರು ಇವರವರು ಎಲ್ಲ ಆಗುತ್ತೆ ಎಲ್ಲ ಆಗಿ ಬಹಳ ಕ್ಲೋಸ್ ಆಗ್ಬಿಡ್ತಾರೆ ಎಷ್ಟೊಂದು ಅಷ್ಟು ಪ್ರಾಣ ಆಗ್ಬಿಡ್ತಾರೆ ಹೌದು ಇವರ ಸ್ಟೇಜಿನ ಮೊದಲು ನಂತರ ಇವ್ರದ್ದು ಏನು ಈ ಊರವ್ರದ್ದು ನಂತರ ಇನ್ನೊಬ್ಬರದ್ದು ಈ ಊರು ಬಂದಾಗ ಹೇಳಿ ನೋಡೋಣ ಅಯ್ಯೋ ನೀವು ಬಹಳ ಕ್ಲೋಸ್ ಆಗಿದ್ದೀರಾ ಇಳಿಬೇಡಿ ಅಂತ ಹೋಗ್ರಿ ಅಂತ ಹೋಗ್ತಾನೆ ಅದೇ ತರ ಯಾರ್ಯಾರ ಹಂತ ಬಂದಾಗ ಹೋಗ್ತಾರೆ ಅದರಿಂದ ದುಃಖ ಪಡಬೇಡಿ ಅದಕ್ಕೆ ಇನ್ನೊಂದು ಉತ್ತರ ಕೊಡ್ತಾ ಇದ್ದಾರೆ ಹಿಂದೆ ಸುಯಜ್ಞ ನಾಮಕ ರಾಜ ಕುಶಿನಗರ ದೇಶ ರಾಜ ಸತ್ತು ಹೋಗಿದ್ದಾನೆ ಹೆಣ್ಣಂದ್ರೆಲ್ಲ ಸುತ್ತು ಸೇರಿ ಅಳತಾ ಇದ್ದಾರೆ ಅಂತಹ ಕಾಲಕ್ಕೆ ಆ ರಾಜನ ಹೆಣ್ಣಂದ್ರೆಲ್ಲ ಕೂಡ ರಾಜನ ದೇಹವನ್ನ ಅಗ್ನಿಸ್ಪರ್ಶ ಆಗದಂತೆ ನೋಡತಾ ಇದ್ದಾರೆ ಏನಾದ್ರೂ ಸರಿ ನಾವು ಬಿಡಲ್ಲ ನಮ್ಮ ರಾಜನನ್ನ ಅಂತ ಅಂಥವರನ್ನ ನೋಡಿ ಯಮಧರ್ಮರಾಜರೇ ಹುಡುಗನ ರೂಪದಲ್ಲಿ ಬಂದು ಉಪದೇಶ ಕೊಡ್ತಾ ಇದ್ದಾರೆ ಅಹೋ ಅಮೀಶಾಂ ವಯಸಾಧಿಕಾನ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಚತುರ್ಧವ ತತ್ರ ಗತಂ ವಿನುಷ್ಯಂ ಸ್ವಯಂ ಅಧರ್ಮಾ ಅನುಶೋಚಂತಿ ಅಪಾರ್ಥಂ ಯಾಕೆ ನೀವು ದುಃಖ ಪಡ್ತಾ ಇದ್ದೀರಾ ಸತ್ತು ಹೋದದ್ದಕ್ಕೆ. ಲೋಕದಲ್ಲಿ ಯಾರು ಸಾಯದೆ ನಿಮ್ಮವರು ಮಾತ್ರ ಸತ್ತು ಹೋಗಿದ್ರೆ ಅಳಬಹುದು, ನಮ್ಮವರು ಸತ್ತಿದ್ದಾರೆ ಅಂತ. ಎಲ್ಲರೂ ಸಾಯ್ತಾ ಇದ್ದಾರೆ, ಇವರು ಸತ್ರು, ನೀವು ಸಾಯಲಿಕ್ಕಿದ್ದೀರಾ. ಸಾಯುವುದು ಧರ್ಮ, ಜೀವಿಯ ಧರ್ಮ. ಅಂತ ಕಾಲಕ್ಕೆ ಸತ್ತದ್ದಕ್ಕೆ ಯಾಕೆ ಅಳಬೇಕು? ಒಳ್ಳೆ ಪ್ರಶ್ನೆಗಳು ಹಾಕ್ತಾ ಇದ್ದಾರೆ. ಅಲ್ಲ, ನಾವು ನಮ್ಮವರು ಬಿಟ್ಟದ್ದಕ್ಕಾಗಿ ಅಳತಾ ಇದ್ದೇವೆ ನಮ್ಮನ್ನ. ನಿಮ್ಮ ಊರು ಅಂದ್ರೆ ಯಾರು ಅಂತ ಕೇಳಿದ್ರು. ಶರೀರವೋ ಇಲ್ಲೇ ಇದೆ. ಇಲ್ಲ, ಯಾರು ಮಾತಾಡ್ತಾ ಇದ್ರು ನಮ್ ಜೊತೆಗೆ ಅವರು ನಮ್ಮವರು. ಮಾತಾಡಿದ ನಿಮ್ಮವರಲ್ಲೇ ಅಲ್ಲ. ಈಗ ಮಾತಾಡ್ತಾ ಇರೋದು ಸೀಮಾಚಾರ್ ಅಲ್ಲ, ಒಳಗ್ ಕೂತಿದ್ದಾರಷ್ಟೇ. ಮಾತಾಡ್ತಾ ಇರೋದು ವಾಯುದೇವರೇ. ಇಷ್ಟು ಜನ ಇದ್ದೇವೆ ಅಂತಂತ ಡಿಫರೆಂಟ್ ವಾಯ್ಸ್ ಇಂದ ಮಾತಾಡೋದು ಯಾರು? ವಾಯುದೇವರೇ. ಲೋಕದಲ್ಲಿ ಎಷ್ಟು ಜನ ಇರ್ತಾರೆ? ಸೈಂಟಿಸ್ಟ್ ಹೇಳ್ತಾರೆ, ಒಬ್ಬರ ವಾಯ್ಸ್ ಅಂತ ಇನ್ನೊಬ್ಬರ ವಾಯ್ಸ್ ಇರಲ್ಲ ಅಂತ. ಅಷ್ಟು ಗಂಟಲಿಂದ ವಾಯುದೇವರು ಒಬ್ಬರೇ ಮಾತಾಡ್ತಾ ಇದ್ದಾರೆ. ಆ ಮಾತಾಡಿದ ವಾಯುದೇವರ ಮೇಲೆ ಚೂರು ಅಭಿಮಾನ ಇದೆ ನಿಮಗೆ. ಬೇಕಾ ವಾಯುದೇವರು ಅಂದ್ರು? ಬೇಡ. ಮುಖ್ಯೋಪತ್ರ ಮಹಾನಸು, ಮುಖ್ಯ ಪ್ರಾಣ ಬೇಕೋ ನಿಮಗೆ? ಬೇಡ. ಮತ್ತಿನ್ಯಾರು ಅಂದ್ರೆ, ಒಳಗಿದ್ದವ ಅಭಿಮಾನ ತೋರಿಸಿದನಲ್ಲ, ಅಭಿಮಾನ ತೋರಿಸಿದವ ನಮ್ಗೆ ಬೇಕು. ಅದಕ್ಕೆ ಶಾಸ್ತ್ರ ಪ್ರಕ್ರಿಯೆಯಲ್ಲಿ ಅರ್ಥಮ ಪಂಕ್ತಿ ಹೇಳಿಬಿಟ್ಟು ಅಷ್ಟು ಅರ್ಥ ಆಗಲ್ಲ. ನಮ್ಮದೇ ಆದಗ್ರಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ನನಗೆ ಯಾರ ಮೇಲೆ ಅಭಿಮಾನ ಬಂತು, ಅದಕ್ಕೆ ನಾನೇನ್ ಮಾಡಿದೆ? ಮನುಷ್ಯನಂತೆ ಇರುವ ಗೊಂಬೆ ತಯಾರು ಮಾಡಿದೆ, ರೋಬೋಟ್. ನೋಡ್ಲಿಕ್ಕೆ ಮನುಷ್ಯನಂತೆ ಇರ್ತಾನೆ. ಅದರಲ್ಲಿ ಎರಡು ಕೀ ಕೊಟ್ಟೆ, ಒಂದು ಹೀಗಂದ್ರೆ ಒಂದು ಹಾಗಂದ್ರೆ ಆಕ್ಟಿವೇಟ್ ಆಗ್ಬೇಕು. ರಿಮೋಟ್ ಕಂಟ್ರೋಲ್ ಇಟ್ಕೊಂಡೆ. ಅದರಲ್ಲಿ ನಾನು ಆ ವ್ಯಕ್ತಿಯ ಮೇಲೆ ತೋರಬೇಕಾದ ಅಭಿಮಾನವೆಲ್ಲ ಆ ಚಿಪ್ ಅಲ್ಲಿ ಇಟ್ಟೆ, ಪ್ರೆಸ್ ಮಾಡಿದೆ. ಇದು ಹೋಗುತ್ತೆ ಎಲ್ಲ ಅಭಿಮಾನ, ನಾನು ಏನು ತೋರ್ಬೇಕು ಅಂತಿರುತ್ತೋ ಅವೆಲ್ಲ ತೋರ್ತಾ ಬರ್ತಾ ಇದೆ. ಅವರೇನನ್ಕೊಂಡ್ರು, ಅದೇ ಅಭಿಮಾನ ತೋರ್ತಾ ಇದೆ ಅಂತ ಅದರ ಮೇಲೆ ಅಭಿಮಾನ ಶುರು ಮಾಡಿದೆ. ಅವಾಗ ನಾನು ನೋಡಿದೆ, ಅಪ್ಪ ನನ್ನನ್ನೇ ಗುರುತಿಸ್ತಾ ಇಲ್ಲ, ಗೊತ್ತಾಗಿಲ್ಲ ಇವರಿಗೆ, ಅದನ್ನೇ ಅಭಿಮಾನ ಪಡ್ತಾ ಇದ್ದಾರೆ ಅಂತ ಬೇರೆ ಬಟನ್ ಪ್ರೆಸ್ ಮಾಡಿದೆ. ಅವಾಗ ಅದು ಹೊಡೆಯೋದು ಬಡಿಯೋದು ಬೈಯೋದು ಶುರು ಆಯಿತು, ಯಾವುದು ಆ ರೋಬೋಟ್ನಲ್ಲಿ. ಅವ್ರು ನೋಡಿದ್ರು, ಅಯ್ಯೋ ಇದು ಬಡಿತಾ ಇದೆ ಕಡಿತಾ ಇದೆ ಅಂತ ಅದೇ ಶುರು ಮಾಡಿಕೊಂಡು. ಕೊನೆಗೆ ನೋಡಿದ್ರೆ ಇವ್ರು ಅರ್ಥ ಆಗಲ್ಲ ಅಂತ ನಾನೇ ಹೋಗಿ ಹೇಳಿದೆ. ಅದೆಲ್ಲ ಅವ್ರು ತೆಗೆದು ಏನು ರಿಮೋಟ್ ಕೈಯಲ್ಲಿ ಇಟ್ಟು, ಇದು ಪರಿಸ್ಥಿತಿ, ಅಭಿಮಾನ ತೋರಿತು ನಾನು, ಅದಲ್ಲ ಗೊಂಬೆ ಅಯ್ಯೂರು ಅಂತ ಬಾಯಿ ತೆಗೆದು ಅಷ್ಟೇ ಅಂದ್ರು. ಏನದು? ಗಂಡನ ಮೂಲಕ ಅಭಿಮಾನ ತೋರಿದ್ದು ಸ್ವಾಮಿ, ಹೆಂಡತಿಯ ಮೂಲಕ ಅಭಿಮಾನ ತೋರಿದ್ದು ಸ್ವಾಮಿ. ಹೇಗಂತೀರಾ? ಒಳಗಿದ್ದು ನೋಡು ನಿಮ್ಮವ ಅಭಿಮಾನ ಪಡುವಂತ ಒಳಗೆ ಪ್ರೇರಣೆ ಮಾಡದೆ ಪಡ್ತೇವೆ. ಇಲ್ಲ ಸ್ವಲ್ಪ ಸ್ಪಿಚ್ ಈಚೆ ಮಾಡಿದ ಬೈ ಹೊಡಿ ಅಂದ್ರೆ ಅದು ಶುರು ಆಗುತ್ತೆ. ಅದರಿಂದ ಗೊಂಬೆ ತರ ಇರುವಂತ ಈ ವ್ಯಕ್ತಿಯ ಅಭಿಮಾನವು, ಅಭಿಮಾನ ತೋರಿದವರು ಬೇಕಾ ನಿನಗೆ? ದೇವರು ನಿಮ್ಗೆ ಬೇಕಾ? ದೇವರೇ ಬೇಕಾಗಿಲ್ಲ. ಮತ್ತೆ ಕಳ್ತಾ ಇದೀಯಾ ಅದು ಪ್ರಶ್ನೆ ಬಂತು. ಇಷ್ಟೆಲ್ಲ ಹೇಳಿ ಕೊನೆಗೆ, ಅಲ್ರಿ ಜೀವ ಅಂತ ಇಲ್ವಾ, ಜೀವನ ಕನೆಕ್ಷನ್ನೇ ಬರಲ್ವಾ? ಬರುತ್ತೆ. ಜೀವನಿಗೆ ಆಲೋಚನೆ ಕೊಡ್ತಾನೆ ದೇವ. ಆಲೋಚನೆ ಕೊಟ್ಟು ಅದರ ಮೂಲಕ ತಾನು ಆ ಜೀವಿಯ ಮೇಲೆ ಏನು ಅಭಿಮಾನ ಆ ಕರ್ಮ ಪ್ರಕಾರ ತೋರಬೇಕು, ಇವನಿಗೆ ಆಲೋಚನೆ ಕೊಟ್ಟು ತೋರಿಸ್ತಾನೆ. ಒಟ್ಟಾರೆ ಅಭಿಮಾನ ತೋರಿದ್ದಾರೆ ಪ್ರಧಾನವಾಗಿ ದೇವರೇ. ಅದು ಒಪ್ಪಲೇಬೇಕಾದ ಸತ್ಯ, ಒಪ್ಪಲಾರದ ಸತ್ಯ. ಮನಸ್ಸಷ್ಟು ಬೇಗ ಒಪ್ಪಲ್ಲ. ಅದೇನ್ರಿ ನಮ್ಮವರ ಅಭಿಮಾನ ತೋರ್ತಾ ಇರೋ, ಅವರೆಲ್ಲ ದೇವರು ತೋರಿಸ್ತಾರೆ ಅಂತ ಹೇಳ್ತೀರಾ ಅಂದ್ರೆ ಸತ್ಯವಾದ ವಿಚಾರ. ಯಾಕಂದ್ರೆ ಜೀವಿ ಅಸ್ವತಂತ್ರ. ಒಳಗೆ ದೇವರು ಅಭಿಮಾನ ಕೊಡು ಅಂದ್ರೆ ಪಡ್ತಾನೆ, ಬಿಡು ಅಂದ್ರೆ ಬಿಡ್ತಾನೆ. ಅದು ಹೇಳ್ತಾರೆ, ಇಂತಹ ಅಭಿಮಾನ ಕಟ್ಕೊಂಡು ಹಿಂಗೆ ಆಗ್ಬೇಕಾಗಿದೆ. ಸ್ವತಂತ್ರವಾಗಿ ನಿನ್ನ ಮೇಲೆ ಅಭಿಮಾನ ಪಡೋರು ಬೇಕಷ್ಟೇ. ಬ್ಯಾಟ್ರಿ ತೆಗೆದ್ಬಿಟ್ರೆ ಸ್ಟಾಕ್ ಹೀಗೆ ನಿಂತ್ಕೊಂಡು ಅವರು, ಇವರ ಅಭಿಮಾನ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ. ಅದರಿಂದ ಯಾರು ಬೇಕೋ ಅವನಿಗಾಗಿ ನೋಡಿ, ಇವನಿಗಾಗಿ ಅಳಬೇಡಿ. ಇಷ್ಟೆಲ್ಲ ಹೇಳ್ತಾ ಅದರಲ್ಲೂ ಒಂದು ಕಥೆ ಹೇಳಿದ್ರು. ಎರಡು ಪಕ್ಷಿಗಳು, ಒಂದು ಬೆಲೆಗೆ ಬಿದ್ದಿದೆ, ಇನ್ನೊಂದು ಅಳತಾ ಅಲ್ಲೇ ಕೂತಿದೆ. ಬೇಟೆಗಾರ ಬಂದ, ಬಾಣ ಬಿಟ್ಟ, ಕೊಂದ. ಅದಕ್ಕೆ ಹೋದವರಿಗಾಗಿ ನೀವು ಅಳತಾ ಕೂತರೆ ಮೃತ್ಯುವಿಗೆ ಕರುಣೆ ಇಲ್ಲ, ಮತ್ತು ಬಂದು ನಿಮ್ಮನ್ನು ಕೊಂದು ಬಿಡುತ್ತಾನೆ. ನಿಮ್ಮ ಸಾವು ಬರೋದ್ರೊಳಗೆ, ಅವರ ಸಾವು ನೋಡಿ, ಆ ಸಾವು ನಿಮಗೆ ಬರೋದ್ರೊಳಗೆ ಮಾಡಬೇಕಾದ್ದು ಮುಗಿಸಿಬಿಡಿ, ಇಲ್ಲದಿದ್ದರೆ ಮೃತ್ಯು ನಿಮ್ಮನ್ನು ಮುಗಿಸಿಬಿಡುತ್ತಾನೆ ಅಂತ ಚೆನ್ನಾಗಿ ಹೇಳಿದ್ರು. ಅರ್ಥ ಆಯಿತು ಅವರಿಗೆ, ಆ ದೇಹ ಬಿಟ್ರು. ಇದು ಅರ್ಥ ಆಯಿತು ಯಾರಿಗೆ? ತಿಥಿದೇವಿಗೆ. ಶೋಕ ಬಿಟ್ಲು, ದೇವರಲ್ಲೇ ಮನಸ್ಸಿಟ್ಲು ಅಂತಾರೆ. ಆ ರೀತಿ ಉಪದೇಶ ಕೊಟ್ಟು ನಂತರ ತಾನು ಹೊರಡ್ತಾ ಇದ್ದಾನೆ, ಮಂದರ ಪರ್ವತಕ್ಕೆ ಹೊರಡ್ತಾ ಇದ್ದಾನೆ ತಪಸ್ಸಿಗಾಗಿ. ತಪಸ್ಸು ಮಾಡಿದ ಬ್ರಹ್ಮದೇವರ ಕುರಿತು. ಎಷ್ಟು ತಪಸ್ಸು ಮಾಡಿದ ಅಂದ್ರೆ, ಶರೀರ ಗೆದ್ದಲು ಹುಳ ತಿಂದು ಹೋಗಿದೆ, ಅಸ್ಥಿ ಮಾತ್ರ ಇದೆ. ತಪಸ್ಸು ಮಾಡ್ತಾ ಇದ್ದಾನೆ, ಮೇಲಿಂದ ಅಗ್ನಿ ಶಿಖೆ ಬರ್ತಾ ಇದೆ. ಊರ್ಧ್ವಬಾಹು ನಭೋದೃಷ್ಟಿಹಿ ಪಾದಾಂಗುಷ್ಠಾಶ್ರಿತಾವನಿಹಿ ಅಂದ್ರು. ಹೆಬ್ಬೆರಳಿ ಮೇಲೆ ನಿಂತಿದ್ದಾನೆ, ಬಲಗಾಲ ಹೆಬ್ಬೆರಳಿ ಮೇಲೆ ನಿಂತಿದ್ದಾನೆ, ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿದ್ದಾನೆ, ಕಣ್ಣಿನ ನೋಟ ಮೇಲಕ್ಕೆ ಇಟ್ಟಿದ್ದಾನೆ. ಬಹಳ ಕಷ್ಟ, ನಿಂತು ನೋಡಿ ಒಂದ್ಸಲ. ನಾನು ನೋಡಿದೆ, ಹೌದಾ ನೋಡೋಣ ಅಂತ ಹೇಳಿ. ಹೆಬ್ಬೆರಳಿ ಮೇಲೆ ನಿಲ್ಲೋದೇ ಕಷ್ಟ, ಬಾಡಿ ಬ್ಯಾಲೆನ್ಸ್ ಹೋಗೋದೇ ಇಲ್ಲ. ಆ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಕೈ ಆಚೆ ಈಚೆ ಮಾಡ್ತಾ ಇರ್ಬೇಕು, ಇಲ್ಲ ಬ್ಯಾಲೆನ್ಸ್ ಎಲ್ಲ. ಅದು ಎರಡು ಕೈ ಮೇಲಕ್ಕೆ ಇಟ್ಟಿರ್ಬೇಕು, ಬ್ಯಾಲೆನ್ಸ್ ಮಾಡ್ಲಿಕ್ಕಿಲ್ಲ. ಆ ಕೈ ಹೀಗಂತಾರೆ, ಕಣ್ಣು ನೋಡ್ಬೇಕಲ್ಲ, ಕಣ್ಣು ಮೇಲಕ್ಕಿಟ್ಟು ಬ್ಯಾಲೆನ್ಸ್ ಹೇಗೆ ಆಗ್ತದೆ? ಕೈ ಮೇಲಕ್ಕಿರ್ಬೇಕು, ಕಣ್ಣು ನೋಟ ಬ್ಯಾಲೆನ್ಸ್ ಇರಬೇಕು, ಕಳೆಗ ಒಂದು ಹೆಬ್ಬರವಣ ತಿರ್ಬೇಕು. ಏನು ಒಂದು ಸಣ, ಒಂದು 10 ನಿಮಿಷನ ಇಲ್ಲಿ
ಅದಕ್ಕೆ ಕೈ ಹೋಯ್ತು.
ವರ್ಷಗಳು ವರ್ಷಗಳ ಕಾಲ ನಿಂತ ಇದ್ದಾನೆ. ಅಂದ್ರೆ ಇಲ್ಲಿ ನಾವು ಯಾವುದನ್ನು ಬಿಡಬೇಡಿ ಅಂತಾರೆ, ಯಾವುದನ್ನು ಬಿಡಬೇಡಿ, ಹಿರಣ್ಯಕಶಿಪು ದುಷ್ಟ ಅದಿರ್ಲಿ, ಆದರೆ ಒಂದು ಪಡೆಯಲಿಕ್ಕೆ ಹಠ ಇತ್ತಲ್ಲ, ಛಲ, ಅದು ಹಿರಣ್ಯಕಶಿಪು ಕೊಟ್ಟದ್ದ ಅಲ್ಲ, ಒಳಗೆ ಸ್ವಾಮಿ ಇದ್ದಾನಲ್ಲ ಅವ ಕೊಟ್ಟದ್ದು. ಎಷ್ಟು ಛಲ ಕೊಟ್ಟ, ಅದು ನಮಗೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಎರಡೇ ಕಾಸಿ ಮಾಡ್ತೀವೋ ಇಲ್ಲ, ಮಾಡ್ತೀವೋ ಇಲ್ಲ, ಮಾಡೇ ಮಾಡ್ತೀವಿ ಛಲ ಅಂತ ಆಗುತ್ತೆ. ಇಲ್ಲ ಇಲ್ಲಿ ಬಿಡಿ, ನಮ್ಗೆಲ್ಲ ಆಗಲ್ಲ, ಅದು ದೇವತೆಗಳಿಗೆ ಆಗುತ್ತೆ ಅಷ್ಟೇ, ಮೂರೇ ಕಾಸು ನಮ್ಮಂತವ್ರಿಗಲ್ಲ ಅಂತ ಡಿಸೈಡ್ ಆಗ್ಬಿಡ್ತೀವಿ ನಾವೇ ಅಲ್ವಾ. ಆದ್ರಿಂದ ಆ ರೀತಿಯಲ್ಲಿ ಹಿರಣ್ಯಕಶಿಪು ತಪಸ್ಸು ಮಾಡಿದ. ಅವನು ಕೂತಿದ್ರು ಉಪದ್ರ, ತಪಸ್ಸು ಮಾಡಿದ್ರು ಉಪದ್ರ, ಎಲ್ಲರಿಗೂ ಉಪದ್ರ ಆಯಿತು. ಅವನ ತಲೆಯಿಂದ ಬಂದ ಅಗ್ನಿಯಿಂದ ಎಲ್ಲ ಸುಡ್ತಾ ಇತ್ತು, ಯಾರಿಗೂ ಮನೆಯಿಂದ ಹೊರಬರ್ಲಿಕ್ಕೆ ಆಗಿಲ್ಲ ಅಂತ ದೇವತೆಗಳು. ಅವ್ರು ತಿರುಗೋದೇ ಕೆಲಸ, ಮನೆಯಲ್ಲೇ ಕೂತ್ಬಿಟ್ರು ಬಾಗಲಾಕೊಂಡು. ಈಗ ನಮ್ಮ ಕರ್ನೂಲಲ್ಲಿ ಉಸಿರು ಕಾಲದಲ್ಲಿ ಕೊಡ್ತಾರೋ ಹಾಗೆ, ತುಂಬಾ ಉಸಿರಿಡುತ್ತೆ, ಬರ್ಲಿಲ್ಲ ಅಂತ ಕಾಣುತ್ತೆ ಉಸಿರು ಕಾಲದಲ್ಲಿ. ಉಸಿರು ಕಾಲದಲ್ಲಿ ಬಂದು ಚೆನ್ನಾಗಿರುತ್ತೆ. ಅಲ್ಲೆಲ್ಲ 9-10 ಗಂಟೆಗೆ ಬೆಳಿಗ್ಗೆ ಎಲ್ಲ ವ್ಯಾಪಾರ ಕ್ಲೋಸ್, ಬಾಗಿಲು ತೆಗೆದಿದ್ರು ಕೂಡ ಯಾರು ಬರಲ್ಲ. ಹೊರಗೆ ಬಂದ್ರೆ ಬಿಸಿ 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 ಹೇಗಿರುತ್ತೆ ಅಂದ್ರೆ, ಆ ಗಾಳಿ ಅಂತದ್ದು ಅಷ್ಟು ಬಿಸಿಲಿರುತ್ತೆ. ಚಪ್ಪರಿ ಇಲ್ಲದೆ ಸ್ವಲ್ಪ ದೂರ ನಡೆದು ಬಂದ್ರೆ ಚರ್ಮ ಕಿತ್ತು ಬರುತ್ತೆ, ಬೊಬ್ಬೆಡುತ್ತೆ, ಅಷ್ಟಿರುತ್ತೆ. ಇಂಥ ವಿಶೇಷ ಬಿಸಿ ಹಾಗಾಯ್ತಂತೆ. ಯಾರು ಬರದೆ ಮನೆಯಲ್ಲಿ ಕೂತಿರ್ತಾರೆ ಉಸಿರು ಕಾಲದಲ್ಲಿ. ಆ ತರ ಇವನ ತಪಸ್ಸಿಗೆ ಯಾರು ಕದಲಿಕ್ಕೆ ಆಗ್ತಾ ಇಲ್ಲ. ಬ್ರಹ್ಮದೇವರು ಕೇಳ್ತಾ ಇದ್ದಾರೆ, ಸ್ವಾಮಿ ಇವನ ಕಾಟ ತಪ್ಪಿಸಿ. ಆದರೆ ಇವನ್ ತಲೆಯಲ್ಲಿ ಒಂದಿದೆ, ಏನ್ ಗೊತ್ತು, ಇರೋದು ಎರಡೇ, ಜೀವ ಜಡ. ಈ ಜೀವ ಸಾವಿಲ್ಲದೆ ಮಾಡಿಕೊಂಡ್ರೆ, ತಪಸ್ಸು ಜಾಸ್ತಿ ಮಾಡಿದರೆ ಬ್ರಹ್ಮದೇವರನ್ನು ಇಳಿಸಬಹುದು ಕಾಂಪಿಟೇಷನ್ ಇಂದ. ಚೆನ್ನಾಗಿ ತಪಸ್ಸು ಮಾಡಿದ್ರೆ ಅವ್ರು ಇಳಿತಾರೆ, ಇಳಿಯಬಹುದು, ಆ ತರ ಮಾಡಬಹುದು ಅಂತ ತಲೆಯಲ್ಲಿದೆ. ನಿಮ್ಮನ್ನೇ ಕೇಳಿ, ಸಾವಿಲ್ಲದೆ ಮಾಡಿಕೊಂಡು ತಪಸ್ಸನ್ನ ಮಾಡಿ ನಮ್ಮಡಿ ಮುಂದೆ ಬ್ರಹ್ಮದೇವರು ಯಾವಾಗಲೂ ಭಾತ ಯಥಾಪೂರ್ವ ಕಲ್ಪಿಸಿ ಏನಂತೆ ಸೃಷ್ಟಿ ಮಾಡುತ್ತಾರೆ, ಹಾಗಲ್ಲಂತೆ ಯಥಾಪೂರ್ವಂ ಕರಿಷ್ಯ, ಎಲ್ಲ ರಿವರ್ಸ್ ಆಗಿ ಸೃಷ್ಟಿ ಮಾಡುತ್ತೇನೆ ಅನ್ಕೊಂಡ್ಬಿಟ್ಟಂತ. ಇಷ್ಟೆಲ್ಲ ತಲೆಯಲ್ಲಿ, ಬೇಗ ಹೋಗಿ ವರ ಕೊಡಿ ಎಂದು. ಸರಿ, ಬ್ರಹ್ಮದೇವರು ಬಂದ್ರು, ನೋಡುತ್ತಾರೆ ಒಳ್ಳೆ ತಪಸ್ಸು ಚೆನ್ನಾಗಿದೆ, ಆದರೆ ಯಾವ ಫಲ ಸಿಗಲ್ಲವೋ ಅದಕ್ಕಾಗಿ ತೀವ್ರ ಪ್ರಯತ್ನ, ಯಾವುದು ಸಿಗಲ್ಲವೋ ಅದಕ್ಕಾಗಿ ಪ್ರಯತ್ನ. ಹೇಗೆ ಅಂದರೆ, ಅಹಂಕಾರ ಪೂರ್ವಕವಾಗಿ ಎಷ್ಟು ಕರ್ಮಾನುಷ್ಠಾನ ಮಾಡಿದರೂ ಕೂಡ ದೇವರ ಕರುಣೆ ಎಂಬುದು ಹೇಗೆ ಸಿಗಲ್ಲವೋ, ಹಾಗೆ ಇವನ ಪ್ರಯತ್ನ ಆಗ್ತಾ ಇದೆ, ಬ್ರಹ್ಮಪದ ಸಿಗುತ್ತ ಅವನಿಗೆ, ಆ ಯೋಗ್ಯರಾದವರಿಗೆ ಮಾತ್ರ ಸಿಗುತ್ತೆ. ನೋಡಿದ್ರು, ನಕ್ಕರು, ಕಮಂಡಲು ಜಲಪ್ರೋಕ್ಷಣೆ ಮಾಡಿದ್ರು, ವಜ್ರಕಾಯನಾಗಿ ಮೇಲಕ್ಕೆ ಬಂದ, ವರಗಳನ್ನು ಕೇಳು ಅಂತ ಕೇಳಿದ. ಸಾವು ಬೇಡ ಅಂತ, ಹೊರಗೂ ಬೇಡ, ಒಳಗೂ ಬೇಡ, ಮೇಲೂ ಬೇಡ, ಕೆಳಗೂ ಬೇಡ, ಹಗಳೂ ಬೇಡ, ರಾತ್ರಿ ಬೇಡ, ಪಾಪ ಎಲ್ಲ ಬುದ್ಧಿ ಓಡಿಸ್ತಾನೆ, ಯಾವ್ಯಾವ ರೀತಿಯಲ್ಲಿ ತಾವು ಒಮಿಟ್ ಮಾಡಬಹುದು ಅಂತ ನೋಡ್ತಾ ಇದ್ದಾನೆ. ಇನ್ನು ಕೊನೆಗೂ ಕೇಳ್ತಾನೆ, ನೀವು ಸೃಷ್ಟಿ ಮಾಡಿದ್ದರೆ ಯಾವುದರಿಂದ ಬೇಡ, ಆಯುಧಗಳಿಂದ ಬರಬಾರದು, ಇನ್ನ ಒಡಗೇನೋ ಅಂತ ಇದೆ, ಏನೋ ಇದೆ ಸಾವಿನ ಕಾರಣ. ನೋಡಿದ, ಪ್ರಾಣ ಇದ್ದದ್ದರಿಂದ ಬರಬಾರದು, ಪ್ರಾಣ ಇಲ್ಲದ್ರಿಂದ ಬರಬಾರದು. ಇರೋದು ಎರಡೇ, ಪ್ರಾಣ ಇರೋದು, ಪ್ರಾಣ ಇಲ್ಲದ್ದು, ಎರಡೇ ಇದೆ ಜಗತ್ತಿನಲ್ಲಿ, ಆ ಎರಡರಿಂದ ಬರಬಾರದು. ಹಾಗೆ ಬ್ರಹ್ಮದೇವ್ ನೋಡಿ ನಕ್ಕರಂತೆ, ಇಷ್ಟು ತಪಸ್ಸು ಮಾಡಿ ನೀನು ಕೇಳಿದ್ದೇನಯ್ಯ, ವೆರೈಟಿ ಆಗಿ ಸಾಯ್ಬೇಕು ಅಂತ ಆಯ್ತು ಬಿಡ್ತಾರೆ. ಸಾವು ಕೊಡೋ ನಮ್ಮ ಸ್ವಾಮಿ ಇರೋ ಕಾಲಕ್ಕೆ ಯಾಕೆ ಚಿಂತೆ ಮಾಡ್ತೀಯ, ಎಲ್ಲ ಕೊಡ ಚಿಂತೆ ಮಾಡಬೇಡ. ಅವನಿಗೆ ಸಂತೋಷ. ಎಲ್ಲ ಕೇಳಿದ, ಎಲ್ಲಾ ಲೋಕಾಧಿಪತಿಗಳ ಪೋರ್ಟ್ಫೋಲಿಯೋ ನನಗೆ ಇರಬೇಕು, ನಾನೊಬ್ಬನೇ ಎಲ್ಲ ಮಾಡಬೇಕು, ಆ ಕೆಪಾಸಿಟಿ ಬೇಕು, ಎಲ್ಲಾ ಆಹುತಿಗಳು ನಾನೇ ನಂಬಿಬಿಡ್ಬೇಕು, ನಾನು ನಾನು ನಂದು ನಂದು. ಇದೇ ಹಿರಣ್ಯಕಶಿಪು ನಮ್ಮಲ್ಲೇ ಇರ್ತಾನೆ, ಕೊಡ್ತಾ ಇರ್ತಾನೆ, ಭಾಗವಾಗಿ ಹೇಳ್ತಾ ಇರ್ತಾನೆ. ಹಿರಣ್ಯಕಶಿಪು ಬರ್ತಾ ಇರ್ತಾನೆ, ಇಲ್ಲಿ ಇದ್ದಾನೆ, ಒಳಗೆ ಇರ್ತಾನೆ. ಯುದ್ಧ ದುರ್ಮದ ತಾನು ಜಗಳ ಆಡ್ತಾನೆ, ಇನ್ನೊಬ್ಬರು ಜಗಳ ಇಟ್ಟು ಸಂತೋಷ ಪಡ್ತಾನೆ. ಒಳಗೆ ಕೂತಿರೋ ಇನ್ನೊಬ್ಬರಿಗೆ ಜಗಳ ಇಟ್ಟು ಇಟ್ಟು ಸಂತೋಷ ಪಡೋದು ಯಾವ ವ್ಯಕ್ತಿಯಲ್ಲಿ ಕಂಡ್ರೆ, ಓ ಹಿರಣ್ಯಕಶಿಪು ವ್ಯಾಪಾರ ನಡೀತಾ ಇದೆ ಅಂತ. ಅದು ಮಠ ಮಠಗಳೇ ಆಗ್ಬೋದು, ಮನೆ ಮನೆಗಳೇ ಆಗ್ಬೋದು, ಎಲ್ಲದರಲ್ಲಿ ಇರ್ತಾರೆ. ಹಿರಣ್ಯಕಶಿಪು ಇರ್ತಾರೆ, ಹಿರಣ್ಯಕಶಿಪುಗಳು ಇರ್ತಾರೆ, ಎಲ್ಲ ಇರ್ತಾರೆ. ಸರಿ, ಹಿರಣ್ಯಕಶಿಪು ವರ ಪಡೆದು ಬಂದ, ಎಲ್ಲವನ್ನ ಗೆದ್ದ, ಎಲ್ಲ ಕದ್ದುಕೊಂಡ, ಗೆದ್ದ ಅಲ್ಲ ಕದ್ದುಕೊಂಡ. ನಂತರ ಎಲ್ಲರಿಗೂ ಬೆಲ್ಲ ಕೊಟ್ಟ ಅಂತೆ. ಯಾರಾದ್ರೂ ಹಿರಣ್ಯಕಶಿಪುವೇ ದೊಡ್ಡವ ಅಂತ ಹೇಳ್ತಾರೆ, ಹಾ, ಅವ್ರಿಗೆಲ್ಲ ಫೆಸಿಲಿಟಿ ಕೊಟ್ಟಂತೆ. ಅವ್ರು ಕೇಳಿಕೊಂಡ ಕೂಡಲೇ ಭೂಮಿ ತಂದು ತಾನೇ ಹಾಕ್ಬೇಕು, ಅಕ್ಕಿ ಬೆಳೆಯಲ್ಲ, ತಾನೇ ಬೆಳೆದು ಹಾಕ್ಬೇಕು. ಅಕೃಷ್ಟ ಪಶ್ಚಾತ್ ಆಸೀತ್ ಸಪ್ತದ್ವೀಪವತಿ ಮಹಿ, ಭೂಮಿಯೆಲ್ಲ ಕೂಡದೇನೆ ಅಕ್ಕಿ ಬೆಳೆ ತಂದು ಕೊಡ್ತಾ ಇತ್ತಂತೆ. ಆರ್ಡರ್ ಮಾಡಿದ್ರೆ ಸಾಕು, ತಾನೇ ತಂದು ಕೊಡ್ಬೇಕು, ನಂಗೆ ಗೊತ್ತಿಲ್ಲ ಎಲ್ಲಿಂದ ತರ್ತೀವೋ ಅಂತ. ಮೇಲಿಂದ ಆಕಾಶಕ್ಕೆ ತಿರುಗಿ, ನನಗೆ ಇಷ್ಟೇ ಮಳೆ ಬರಬೇಕು ಈ ಜಾಗದಲ್ಲಿ ಅಂದ್ರೆ, ಆ ಅಷ್ಟೇ ಬರ್ತಾ ಇತ್ತು. ಆ ತರ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಂತೆ. ಆದ್ರೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ಯಾಕಪ್ಪ ಅಂದ್ರೆ, ಮಕ್ಕಳನ್ನು ನಾವು ತಾಯಿ ಹತ್ತಿರಿಂದ ಕರ್ಕೊಂಡ್ಬೇಕಾದ್ರೆ ಯಾರೋ ಇರ್ತಾರೆ, ಸಿಪ್ರಮೆಂಟು ಅದು ಇದು ಎಲ್ಲ ಕೊಟ್ರೆ ಮಗು ಬರುತ್ತೆ. ಒಂದೊಂದ್ಸಲ ಅದು ಹೇಳುತ್ತೆ, ಅಮ್ಮ ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳುತ್ತೆ. ಆದರೆ ನಾವು ಆ ಮಗು ಒಂದ್ಸಲ ನಿಮ್ಮ ಅಮ್ಮನ ಹತ್ರ ಹೋಗ್ಲೇಬಾರ್ದು ನೋಡು ಅಂತ ಹೇಳಿ ನೋಡೋಣ, ಎಲ್ಲ ಮುಖಕ್ಕೆ ಹಾಕೋಗ್ಬಿಡುತ್ತೆ. ನೀನು ಬೇಡ, ನೀನು ಚಾಕ್ಲೇಟು ಬೇಡ, ಅಮ್ಮನೇ ಬೇಕು ಅಂತ. ಅಮ್ಮನ ಹತ್ರ ಹೋಗದೆ ಚೂರು ಹೊತ್ತು ಕೊಡ್ಲಿಕ್ಕೆ ಪರವಾಗಿಲ್ಲ, ಅಮ್ಮನನ್ನು ನೆನೆಯಬೇಡ ಅಂದ್ರೆ ನಮ್ಮ ಮುಖ ನೋಡಲ್ಲ. ಅದೇ ಮಾಡಿದ, ಎಲ್ಲ ಕೊಟ್ಟ, ಹರಿ ಅಂದ್ರೆ ತಲೆ ಕಡಿತೀನಿ ಅಂದ, ನೀನು ಬೇಡ ಏನು ಬೇಡ ಅಂದ್ರು. ದೇವರ ಚಿಂತನೆ ಮಾಡಿದ್ರು. ಭಗವಂತ ಆಕಾಶವಾಣಿಯಲ್ಲಿ ಹೇಳ್ತಾ ಇದ್ದಾನೆ, ಮಾಭೈಷ ಯುಧಶ್ರೇಷ್ಠ ಸರ್ವೇಶಾಂ ಭದ್ರಮಸ್ತು, ಎಲ್ಲ ಹೆದರಬೇಡಿ, ಎಲ್ಲರಿಗೂ ಅನುಗ್ರಹ ಆಗ್ತದೆ. ಯಾವಾಗಾದರೆ ನಿರ್ವೈರಾಯ ಪ್ರಶಾಂತಾಯ ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಇದರ ದೃಷ್ಟಿಯ ಅನಿಶ್ಚಯತೆ ಹೊರಡುತ್ತ. ಎಷ್ಟು ನೋಡಿ, ನಮ್ಮನ್ನ ಹೊಗಳ್ಕೊಳ್ಳೋದು, ಇನ್ನೊಬ್ಬರನ್ನ ಹೊಗಳೋದಲ್ಲ, ದೇವ ನಮ್ಮನ್ನು ಹೊಗಳಬೇಕಂತೆ. ನಮ್ಮ ಸಾಧನೆಗೆ ದೇವರ ಬಾಯಿಂದ ಬರುವ ಮಾತು ಪ್ರಹ್ಲಾದರಾಗಿ ಕೊರತು. ನಿರ್ವೈರಾಯ ವೈರವೇ ಇದಯ್ಯ ಪ್ರಶಾಂತಾಯ, ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಸ್ಥಗಿತ, ಯಾವುದರ ಬಗ್ಗೆ ಆಸೆ ಬರಲ್ಲ, ಪ್ರಶಾಂತವಾಗಿದ್ದಾರೆ. ವಸುತಾಯ ಮಹಾತ್ಮನೇ, ದೇವರು ಕರೆದ್ದು ಪ್ರಹ್ಲಾದರನ್ನು ಮಹಾತ್ಮವಾ ಅಂತ ಹೇಳಿ. ಸರ್ಟಿಫಿಕೇಟ್ ಯಾರು ಕೊಡಬೇಕು ನಮಗೆ, ಯಾವುದು ಸನ್ಮಾನ ಪತ್ರ ಅಂತ ಕೊಟ್ಟು ಶಾಲೆ ಆರಂಭಿಸಬೇಕು. ದೇವರು ನಮಗೆ, ನಾವು ಭಾಗವತ ಧೋರಣ ಭಾಗವತ ಪ್ರಚಂಡ ಇವೆಲ್ಲ ಕೊಟ್ಕೊಂಡು ಏನ್ ಮಾಡ್ಕೊಂಡು ಏನು ಉಪಯೋಗ? ಕೊಡೋನು ಕೊಡಬೇಕಲ್ಲ, ಅವನು ಕೊಟ್ಟು ಸಂತೋಷ ಪಡಬೇಕು. ಆ ರೀತಿಯಲ್ಲಿ ದೇವರೇ ಕೊಡ್ತಾ ಇದ್ದಾರೆ ಮಹಾತ್ಮ. ಅಂತಹ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡ್ತಾನೆ, ಎಷ್ಟೇ ವರಗಳಿದ್ರು ಕೂಡ ಕೊಂದು ಬಿಡ್ತೇನೆ ಅಂತ ಹೇಳಿದ್ರು. ಸರಿ, ಎಲ್ಲರೂ ಹೊರಟರು. ಇಲ್ಲಿ ಪ್ರಹ್ಲಾದರಾಜರ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿದ್ದಾರೆ ಪ್ರಹ್ಲಾದರಾಜರು ಅಂದ್ರೆ, 5-6 ವರ್ಷದ ಹುಡುಗ, ದೇವರನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರವೃತ್ತಿ ಇರುತ್ತೆ, ಮಗು ಹುಟ್ಟಿದ ಕೂಡಲೇ ಅಳದಿದ್ದರೆ ಎಲ್ಲರೂ ಅಳ್ತಾರೆ, ಮಗು ಹತ್ತಿಲ್ಲ ಅಂತ ಅಳ್ತಾರೆ. ಡಾಕ್ಟರ್ ಬಂದು ಚೀಟಿ ಹೊಡೆದು ಎಲ್ಲ ಮಾಡಿ ಮಗುನ ಅಳಿಸಿದ್ರೆ ನಗುತ್ತಾರೆ, ಅಪ್ಪ ಹತ್ತಿತು ಅಂತ ಹೇಳಿ. ಯಾಕೆ ಅಳದಿದ್ರೆ ಮಗು ಏನಾಯ್ತು ಅಂತ ಅವರಿಗೆ, ಅಳು ಶುರು ಆಯ್ತಾ, ಎಸ್ ಬದುಕಿದೆ ಅಂತ ಅವರಿಗೆ. ಸರಿ, ಹಾಗೇನೆ ಇಲ್ಲಿ ವಿಶೇಷವಾಗಿ ಒಬ್ಬ ಮಗು ಮನೆಯಲ್ಲಿ ಆಟ ಆಡ್ತಾ ಇದ್ರೆ ಎಲ್ಲ ಚೆನ್ನಾಗಿರ್ತಾರೆ, ಮೂಲೆಗೆ ಒಂದು ಗಂಟೆ ಕೊಡ್ಲಿ ಎಲ್ಲರೂ ಶುರು ಆಗುತ್ತೆ. ಯಾಕಂದ್ರೆ ಹಂಗೆ ಕೂತಿದೆ, ಯಾಕೆ ಹಂಗೆ ಕೂತಿದೆ, ಯಾಕೆ ಹಂಗೆ ಕೂತಿದೆ, ಎಲ್ಲರೂ ಶುರು ಮಾಡ್ತಾರೆ. ದೊಡ್ಡವರೇ ಸಾಕು, ಸುಮ್ಮನೆ ಒಂದು ಗಂಟೆ ಕೂತಿದ್ರೆ ಅಪ್ಪ ಅಮ್ಮ ಕೇಳ್ತಾರೆ, ಯಾವ ಹಂಗೆ ಕೂತಿದ್ಯಾ, ಏನು ಆಲೋಚನೆ ಏನು ಕೇಳ್ತಾರೆ ಅಲ್ವಾ. ಹಾಗೆ ಈ ಕೂಸನ್ನು ಹಿಡಿಸ್ಕೊಳ್ಳೋ ಇರಲ್ಲ, ಅಲ್ಲ ಈ ಕೂಸ ಯಾರು ಹಿಡಿಸ್ಕೊಳ್ತಾ ಇಲ್ಲ, ದೊಡ್ಡ ಮಹಲು ಸ್ವರ್ಗದಲ್ಲಿ ಎಂಥದ್ದು, ಅದರಲ್ಲಿ ಈ ಕೂಸು ಎಲ್ಲೋ ಮೂಲೆ ಕೂತಿದೆ, 5-6 ವರ್ಷದ ಕೂಸು, ಯಾರನ್ನ ನೋಡತಾ ಇಲ್ಲ. ಒಂದೊಂದ್ಸಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದು ನಗತಾ ಇರುತ್ತೆ, ಅಳ್ತಾ ಇರುತ್ತೆ, ಇದ್ದಕ್ಕಿದ್ದಂತೆ ಗೋವಿಂದ ಕೃಷ್ಣ ಬದರ್ತಾ ಇರುತ್ತೆ. ಒಬ್ಬರು ನೋಡಬೇಕು ಅಂತಿಲ್ಲ, ಅದ್ರಾಗೆ ದೇವರನ್ನೇ ನೋಡ್ತಾ ಇರ್ತಾರೆ. ಆದ್ಮೇಲೆ ಹೇಳ್ತಾರೆ, ಅಸ್ಪಂದ ಪ್ರಾಣ, ಯಾವಾಗ್ಲೂ ಒಂದೊಂದ್ಸಲ ಪ್ರಾಣದ ಬಡಿತವೂ ಇಲ್ಲದೆ ಇರ್ತಾ ಇದ್ದಾನೆ, ಇನ್ನೊಂದ್ಸಲ ಕಣ್ಣಲ್ಲಿ ನೀರು ಬಂದು ಅದರಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದು ಬಿಡ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾರೆ, ಭಗವಂತನನ್ನೇ ಚಿಂತನೆ ಮಾಡ್ತಾರೆ, ಯಾವಾಗ ಯಾವಾಗ ಅಂದ್ರೆ ನಮ್ಗೆ ಸಿಲೆಬಸ್ ಹಾಕೊಡ್ತಾ ಇದ್ದಾನೆ ಪ್ರಸಾದ ಅದು ತಾವು ಮಾಡಿದ್ದು ಶಯಾನ ಮಲ್ಕೊಂಡಿರುವಾಗ ಪರ್ಯಟನ್ ತಿರುಗುವಾಗ ಅಷ್ಟನ್ ತಿನ್ನುವಾಗ ಬುರುವನ್ ಮಾತಾಡುವಾಗ ಏನೇನ್ ಮಾಡ್ತಾ ಇದಾರೆ ಅವಾಗೆಲ್ಲ ನಾನು ಸಂದದ ಏತಾನಿ ಗೋವಿಂದ ಪರಿಲಂಬಿತ ದೇವರನ್ನೇ ಚಿಂತನೆ ಮಾಡ್ತಾ ಇದಾರಂತೆ. ಇದ್ಯಾವುದೋ ನೆನಪು ಊಟ ಮಾಡ್ತಾ ಇರೋ ದೇವರೇ. ಹಿಂದಿನ ಕಾಲ ಗುರುಕುಲಗಳಲ್ಲಿ ವಿದ್ಯಾರ್ಥಿಗೆ ಪರೀಕ್ಷೆ ಇಡ್ತಾ ಇದ್ರು. ಪರೀಕ್ಷೆ ಅಂದ್ರೆ ಅವನು ವಿದ್ಯಾ ಎಷ್ಟು ಅಂದ್ರೆ ಗುರುಗಳು ತುಂಬುತ್ತಾ ಇದ್ರು. ಅವನು ಕಲಿಬೇಕು ಕಲಿಬೇಕು ಕಲಿಬೇಕು, ಆ ಕಲಿಯೋದ್ರಲ್ಲೇ ಅವನು ಕಲಿಯಿರಬೇಕು. ಅಷ್ಟು ಅವನಿಗೆ ಕೋರ್ಸ್ ಮಾಡಿಕೊಡ್ತಾ ಇದ್ರು. ಒಂದು ಕಡೆ ಗುರುಗಳು ಹೆಂಡತಿಗೆ ಹೇಳ್ತಾ ಇದ್ರು, ಸ್ವಲ್ಪ ಅವನಿಗಿರೋ ಆಹಾರದಲ್ಲಿ ವ್ಯತ್ಯಾಸ ಮಾಡುವಂತ, ಚೂರು ಉಪ್ಪು ಜಾಸ್ತಿ ಖಾರ ಜಾಸ್ತಿ ಬೇಕಾಗಿ ಹಾಕ್ತಾ ಇದ್ರು. ಅವಾಗವಾಗ ಅವಾಗವಾಗ ಅವನು ತಿಂತ ಏನು ಗೊತ್ತಾಗ್ತಿದ್ದಿಲ್ಲ, ತಲೆಯೆಲ್ಲ ಓದಲ್ಲೆ. ಯಾವತ್ತು ದಿವಸ ಅಮ್ಮ ಯಾಕೆ ಇವತ್ತು ಉಪ್ಪು ಜಾಸ್ತಿ ಆಯಿತು ಅಂತ ಕೇಳಿದ, ದಿನಾಗೂ ತಿನ್ನೋದೆ. ಅವತ್ತು ಉಪ್ಪು ಜಾಸ್ತಿ ಆಯಿತು ಅಂದ್ರೆ ಅವಾಗ ಕೇಳ್ತು, ಇವನು ಓದು ಮುಗೀತು, ತಲೆ ಇಲ್ಲಿ ಬಂತು ಅಲ್ಲಿಂದ ಹೋಗಿತ್ತು ಅಂತ, ಓದು ಮುಗೀತು ಅಂತ ಹೇಳ್ತಾರೆ. ಓದು ಮುಗಿದ್ರೆ ಹೊರತು ಬರಲ್ಲ ಅಂತ ತಾತ್ಪರ್ಯ. ಆ ರೀತಿಯಾಗಿ ಅಧ್ಯಯನ ಆ ರೀತಿಯಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವರ ಮನಸ್ಸು ದೇವರಲ್ಲೇ ಇದೆ. ಊಟ ಮಾಡ್ತಾ ಇದ್ರು ಊಟದಲ್ಲಿಲ್ಲ, ಇದು ನಮಗೂ ಅಭ್ಯಾಸ ಅಂತ ಅದೇನಿಲ್ಲ. ನಮ್ಗೆ ಏನೋ ಏನೋ ಮನಸ್ಸು ಕೆಟ್ಟೋದ್ರೆ ಏನೋ ಇದ್ರೆ ಯಾರೋ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಮಕ್ಕಳು ಇರ್ತಾರೆ, ಇನ್ನ ಕಾನ್ವೆಂಟಿಂದ ಬಂದಿರಲ್ಲ, 2 ಗಂಟೆಗೆ ಬರಬೇಕು ಶನಿವಾರ ಶನಿವಾರ 2 ಗಂಟೆಗೆ ಬರಬೇಕು, ಇವ್ರು ಊಟ ಕೊಡ್ಬೇಕು, ಗಂಡ ಬಂದಿರ್ತಾನೆ ನೀನು ಊಟ ಕೊಡು ಅಂತ ಹೇಳಿರ್ತಾನೆ, ಮಕ್ಕಳು ಬಂದಿರಲ್ಲ, ಆ ಬರದಾಗಿದ್ರೆ ಟೆನ್ಷನ್ ಆಗ್ತಾ ಇರುತ್ತೆ. ಊಟ ಕೂತರು ಕೂಡ ತಲೆ ಅಲ್ಲೇ ಇರುತ್ತೆ, ಬಾಗ್ ನೋಡಿದ್ರು ಸಾಕು ಏನೇ ಬರ್ತಾ ಇದ್ದಾರೆ ಅಲ್ಲೇ ನೋಡ್ತಾ ಇರ್ತಾರೆ. ನಮಗೂ ಅಭ್ಯಾಸ ಮೈಂಡ್ ಆಬ್ಸೆಂಟ್ ಆಗಿ ಊಟ ಮಾಡುವುದೆಲ್ಲ, ಅದು ದೇವರ ಕುರಿತು ಅವ್ರು ಇಟ್ಟರು ನಾವು ಬೇರೆ ಕಡೆ ಇಡ್ತಾ ಇದ್ದಾರೆ. ಅಷ್ಟೇ ಡಿಫರೆನ್ಸ್. ದೇವರನ್ನೇ ಚಿಂತನೆ ಮಾಡ್ತಾ ಎಲ್ಲ ಕೆಲಸ ಮಾಡಿದ್ರಂತೆ. ಕೊನೆಗೆ ನವೇನ ಜಗದೀದೃಶ್ಯಂ ಅಂತ ಹೇಳ್ತಾರೆ ಅವರು. ಕನ್ನಡಿ ನಾವು ದಿನಾಗೂ ನೋಡ್ತೇವೆ, ಕನ್ನಡಿ ನೋಡಲ್ಲ, ಬರೋದು ಮುಖ ನೋಡ್ಕೊಳ್ಳೋದು ಹೊರಟು ಹೋಗೋದು. ಕನ್ನಡಿ ನೋಡ್ತೀವ, ಕನ್ನಡಿ ಕಟ್ಟು ನೋಡಲ್ಲ, ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇರ್ತಾರೆ. ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮುಖದಲ್ಲೇ ಇರುತ್ತೆ. ಯಾವಾಗ ಬರುತ್ತೆ ಮುಖ ಕಾಣಿಸದಷ್ಟು ಗೋಡಿ ಇದ್ರೆ ಅದನ್ನ ನಮ್ಮ ಮೇಲೆ ಓಡಿಸ್ತೇವೆ. ಹಾಗೆ ಪ್ರಹ್ಲಾದರಾಜರು ಇಡೀ ಜಗತ್ತು ನೋಡುತ್ತಾರೆ, ಜಗತ್ತೆಲ್ಲ ಕನ್ನಡಿಯಂತೆ ಇದೆ, ಅದರಲ್ಲಿ ದೇವರು ಮುಖದಂತೆ ಕಾಣ್ತಾ ಇದ್ದಾರೆ. ಯಾರು ಮಾತಾಡಿದ್ರು ಸೃಷ್ಟಿ ಆ ದೇವರು ಹೇಗೆ ಮಾತಾಡ್ತಾ ಇದ್ದಾರೆ ಈ ರೂಪದಲ್ಲಿ ಇದ್ದಾರಲ್ಲ, ಇದೇ ಚಿಂತನೆ. ವಸ್ತು ನೋಡಿದ್ರು ಆ ವಸ್ತುವಲ್ಲಿ ದೇವರನ್ನೇ ನೋಡೋದು, ಈ ತರ ದೇವರು ನೋಡ್ತಾ ಇದ್ದಾರಂತೆ. ಎಷ್ಟೊತ್ತರು ಈ ತರ ಒಬ್ಬರು ನೋಡ್ಬೋದು ಇಬ್ಬರು ನೋಡ್ಬೋದು, ಬೇಸರ ಆಗಲ್ವಾ? ಇಲ್ಲ ಅಂತೆ, ಸದಾ ಇದೇ ಕೆಲಸ, ಇದೇ ನನ್ನ ಬದುಕಿನ ಗುರಿ ಅಂತ ದೇವರನ್ನೇ ಹುಡುಕ್ತಾ ಇದ್ರು. ಇದೆಲ್ಲ ಲಕ್ಷಣಗಳು ನೋಡಿ ದೇವತೆಗಳು ಸಭೆ ಮಾಡಿದವರು ಒಳಗೊಳಗೆ ಅಂದುಕೊಂಡ್ರಂತೆ, ಭಕ್ತಿ ಅಂದ್ರೆ ಹೇಗಿರಬೇಕು ಅಂತ ದೇವತೆಗಳು ಅಂದ್ರಂತೆ. ಯಾರು? ಇಂದ್ರಾದಿ ದೇವತೆಗಳೇ ಹೇಳಿದ್ರು. ಕಾರಣ ಏನು? ಅವ್ರಿಗೆ ಗೊತ್ತಿಲ್ಲ ಏನು ಇಂದ್ರಾದಿ ದೇವತೆಗಳ ಭಕ್ತಿ ಅಂತ, ಅದು ಅಪರೂಪವಾದ್ದು ಅಪಾರವಾದ್ದು. ಅವರು ಅಂದುಕೊಂಡ್ರು ಅಂದ್ರೆ ಅಂಥ ಭಕ್ತಿ ಇಲ್ಲಿದೆ ಎಂದು. ಏನ ಭಕ್ತಿ ವಿಶೇಷ ಅಂದ್ರೆ, ಪರಶುಕ್ಲತ್ರಯರು ಬಿಟ್ಟು ಮಿಕ್ಕವರಲ್ಲಿ ಭಕ್ತಿ ಅವರವರ ಯೋಗ್ಯತೆಗನುಸಾರವಾಗಿ ಚೂರಾದ್ರೂ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಏರುಪೇರುಗಳು ಭಕ್ತಿಯಲ್ಲಿ ಬರ್ತಾ ಇರುತ್ತೆ. ಪ್ರಹ್ಲಾದರಾಜರ ಕಡೆ ನೋಡ್ತಾರಂತೆ, ಭಕ್ತಿ ಒಂದೇ ತರ ಇದೆ, ಏನು ರುಜುವಣಸ್ಥರ ತರ ಇದೆ, ಚೂರ ಆ ತರ ಇದೆ, ಹಾಗೇ ಇದೆ. ಇದೇ ಸಾಧ್ಯ ಅಂದ್ರೆ ಅದಕ್ಕೆ ಆಚಾರ ಉತ್ತರ ಕೊಟ್ಟರು, ಅದು ಅವರದ್ದಲ್ಲ, ಒಳಗೆ ವಾಯುದೇವರು ಕೂತಿದ್ದಾರಲ್ಲ ಅದಕ್ಕೆ ಬಂತು. ಅದಕ್ಕೆ ಹೇಳ್ತಾರೆ, ವಾಯುನಾಥ ಸಮಾವಿಷ್ಟ ಪ್ರಹ್ಲಾದ ನಿತ್ಯ ಭಕ್ತಿಮಾನ್. ಆ ಶಬ್ದ ಬಹಳ ದೊಡ್ಡದು. ರಾಯರಿಗೆ ನಮಸ್ಕಾರ ಮಾಡುವಾಗೆಲ್ಲ ಅದು ಬರಬೇಕು ನಮಗೆ, ನೆನಪಾಗ್ಬೇಕು. ಸರಿ, ನಂತರ ಪ್ರಹ್ಲಾದರಾಜರು ಈ ತರ ವಿಶೇಷವಾಗಿರತಕ್ಕಂಥ ಎಲ್ಲ ಗುಣಗಳನ್ನು ಹೊಂದಿದ್ದು ನೋಡಿ ದೇವತೆಗಳು ಆಶ್ಚರ್ಯಪಟ್ಟು ಅವರ ಕುರಿತು ನಾಡದ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಪ್ರಹ್ಲಾದನನ್ನ ಕಾನ್ವೆಂಟ್ಗೆ ಹಾಕಿದ್ದು, ಚಂಡಾಮರ್ತರ ಕಾನ್ವೆಂಟ್ಗೆ ಹಾಕ್ತಾ ಇದ್ದಾರೆ. ಧರ್ಮ ಅರ್ಥ ಕಾಮ ಮೊರೆ ಪಾಠ, ಮೋಕ್ಷ ಇಲ್ಲ. ಯಾಕೆ? ಮೋಕ್ಷ ಅಪ್ಪನ ಹತ್ರ ಇದೆ, ಹಿರಣ್ಯಗಡುಗು ಕಾಲ ಹತ್ರ ಬಿದ್ದಿರೋದೇ ಮೋಕ್ಷ, ಇನ್ನೇನು ಬೇರೆ ಮೋಕ್ಷ ಇಲ್ಲ, ಅವನೇ ದೇವರು, ಅದರಿಂದ ಮೋಕ್ಷದ ಪಾಠ ಇಲ್ಲ ಆ ಸ್ಕೂಲ್ ಅದು. ಸರಿ, ಈ ನಮ್ಮ ಸ್ಕೂಲ್ ಇನ್ನ ಹೊರಟು ಧರ್ಮವೂ ಇಲ್ಲ, ಬರೀ ಅರ್ಥ ಕಾಮ ಮಾತ್ರ ಇರ್ತೀನಿ, ಈ ಸ್ಕೂಲಿಗೆ ಕಳಿಸ್ತೀವಿ ನಾವು. ಆದ್ರೆ ಆ ಪಾಠವನ್ನ ಶುಶ್ರುವೆ ಕೇಳಿದ್ರು, ನಪ್ಪ ಪಾಠ ತಲೆಗಿಟ್ಕೊಂಡಿಲ್ಲಂತೆ. ಯಾಕೆ? ತಪ್ಪಿದು, ಸರಿ ಇಲ್ಲ ಅಂತ ಬಿಟ್ಬಿಟ್ರಂತೆ. ಆದ್ರೆ ಬಿಟ್ಟದ್ದು ಯಾರಿಗೂ ಗೊತ್ತಿಲ್ಲ, ಬಿಟ್ಟದ್ದು ಯಾರಿಗೂ ಗೊತ್ತಿಲ್ಲ. ಹೇಗೆ? ಪ್ರವಚನ ಕೇಳುವಾಗಲಿ ಹೇಳುವಾಗಲಿ ನಾವು ಹೇಳಿಬಿಡ್ತೇವೆ, ನೀವು ಕೇಳಿಬಿಡ್ತೀರ, ಬಿಟ್ಟದ್ದು ಯಾರಿಗೆ ಗೊತ್ತಾಗುತ್ತ, ಯಾರಿಗೂ ಗೊತ್ತಾಗುತ್ತೆ, ಯಾರೇ ಬಿಡ್ತೇವೆ ಆ ತರ. ಅಂದ್ರೆ ಅವರಿಂದ ಕಲ್ತ್ಕೊಂಡದ್ದು, ಬಿಡೋದು ಮಾತ್ರ ಕಲ್ತ್ಕೊಂಡ್ರಿ. ಹೇಗೆ ಬೇರೆ ಜನ ಬಿಟ್ಟರು ನಾವು ಇದನ್ನ ಬಿಟ್ಬಿಡ್ತಾ ಇದೀವಿ ಸರಿ ಅಂತ ಆಯ್ತು. ನಂತರ ಅವರನ್ನ ಕರ್ಕೊಂಡು ಹೋಗಿ ಹಿರಣ್ಯಕಶಿಪು ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಆ ಸ್ಪ್ಲಿಟ್ ಪರ್ಸನಾಲಿಟಿ ತೋರಿಸ್ತಾರೆ, ವಿದ್ಯಾಸ ಬಹಳ ಚೆನ್ನಾಗಿ ಹೇಳ್ತಾರೆ. ಆ ಪ್ರಹ್ಲಾದ ನೋಡಿದ ಕೂಡಲೇ ಹಿರಣ್ಯಕಶಿಪುನಲ್ಲಿ ಮನಸ್ಸು ಕರಗ್ತಾ ಇದೆ ಅಂತೆ, ನೋಡಿದ ಕೂಡಲೇ ಆನಂದ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಹತ್ತಿರ ಕರೆದು ಅಪ್ಪಿಕೊಳ್ತಾನೆ, ಮುತ್ತು ಕೊಡ್ತಾನೆ, ತೊಡೆ ಮೇಲೆ ಕುಡಿಸ್ತಾನೆ, ಕುಡಿಸಿದಾಗ ತಲೆಯಲ್ಲೇ ತೊಳೆದು ಹೋಗ್ತಾ ಇದೆ ಅಂತ ಪ್ರಹ್ಲಾದ ಆಗಿರೋದು ಕಣ್ಣಲ್ಲಿ ನೀರಿಂದ. ಇದು ಹಿರಣ್ಯಕಶಿಪು ಪಿಕ್ಚರ್ ಕೊಟ್ಟದ್ದು, ಎಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಯಾವಾಗ ಹಿರಣ್ಯಕಶಿಪು ಅಂದ್ರೆ ತೊಂದರೆ ಕೊಡುವನು ಅಂತ ಗೊತ್ತಾಯ್ತು ಅಷ್ಟೇ ಹೊರತು ಒಳಗಿನ ಘರ್ಷಣೆ ಗೊತ್ತಿಲ್ಲ, ಅಷ್ಟು ಘರ್ಷಣೆ ಕೊಟ್ಟ ಸ್ವಾಮಿಯ ಕಾರ್ಯ ಗೊತ್ತಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಭಗವಂತನೇ ಈ ತರ ಮಾಡಿದ. ನಂತರ ಪ್ರಹ್ಲಾದ ಸ್ವಲ್ಪ ಹೇಳಯ್ಯ, ಅಧೀತಂ ಕಿಂಚಿದುತ್ತಂ ಸುಅಧೀತಂ, ಒಳ್ಳೇದು ಹೇಳಿ, ಏನು ಕಲ್ತಿದ್ವಿ ಹೇಳು. ಅವಾಗ ಹೇಳಿದ್ರು, ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಂ ಅಸುರಗ್ರಹಾತ್ ಹಿತ್ವ ಆತ್ಮಪಾತಂ ಗೃಹಂ ಅಂಧಕೂಪಂ ವನಂ ಗತಃ ಧರಿಮಾಶ್ರಯ. ಸರ್ಧಾರದಂತಲ್ಲ, ನಮ್ಮನ್ನ ಹಾಳು ಮಾಡುವಂತಹ ಮನೆ, ಹೆಂಡತಿ ಮಕ್ಕಳು ಇವೆಲ್ಲ ಬಿಟ್ಟು ವನಕ್ಕೆ ಹೋಗಿ ಹರಿಯ ಪಾದವನ್ನ ಹಿಡಿಯೋದೇ ಉತ್ತಮ. ಬಿಟ್ಟು ಬಂತು ಏನ್ರಿ ನಮ್ಮ ಮೇಲೆ ಒಗ್ಗರಣೆ ಕೊಡ್ತೇವೆ, ನಾವೇನ್ ಮಾಡ್ತೀವಿ ಹೆಂಡತಿ ಮಕ್ಕಳು ಅಂದ್ರೆ ಇಲ್ಲ ಅಂದ್ರು. ನಾಲ್ಕು ಗೋಡೆ ಮನೆ, ಪಾಪ ಯಾರು ಪಾಡಿಗೆ ಹೋಗಿರೋ ಹೆಂಡತಿ ಮಕ್ಕಳು, ಅವ್ರು ನಮ್ಮ ಗಡ್ಡಿಯ ಅಲ್ಲ ಅಂತೆ. ಆತ್ಮಪಾತ ಕೊಡುವುದು ಯಾವುದು ಅಂದರೆ ನಾಶ ಮಾಡುವುದು. ಮನೆಯ ಮೇಲಿರುವ ನಮ್ಮೊಳಗಿನ ದುರಭಿಮಾನ ಅದು ನಮ್ಮಲ್ಲೇ ಹುಟ್ಟಿದೆ. ಹೆಂಡತಿ ಮಕ್ಕಳು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅಭಿಮಾನ ಪಟ್ಟರೆ ಅಪ್ಪಡಪ್ಪ ಅಂತ ಹೇಳ್ತಾರೆ. ಆ ಪಡೋದು ದುರಭಿಮಾನ ಪಟ್ಟರೆ ಅವ್ರೇನ್ ಮಾಡ್ತಾರೆ, ನಿಮ್ ಇಷ್ಟ ಅಂತಾರೆ. ಆ ದುರಭಿಮಾನ ಹೆಚ್ಚಾಗಿ ಪಟ್ಟರೆ ಅದೇ ನಮ್ಮನ್ನ ಕಟ್ಟಿ ಹಾಕ್ತಾ ಇದೆ. ಅವರಲ್ಲ ಪಾಪ, ಅವ್ರೇನ್ ಮಾಡ್ತಾರೆ ಅಲ್ವಾ. ಆ ರೀತಿಯಲ್ಲಿ ಹೆಂಡತಿ ಮಕ್ಕಳಲ್ಲ, ಅವರ ಮೇಲಿಟ್ಟ ಅಭಿಮಾನ ಏನಿದೆ, ದುರಭಿಮಾನ, ಅಭಿಮಾನ ಇರಬಹುದು ದುರಭಿಮಾನ ಇರಬಾರದು. ದುರಭಿಮಾನ ಅಂದ್ರೆ ಏನದ ಡೆಫಿನೇಷನ್ ಏನು ಅಂದ್ರೆ, ಇವರೆಲ್ಲರೂ ಕೂಡ ಭಗವಂತನ ಸೇವಕರು, ಭಗವಂತ ನಾನು ಸಾಧನೆ ಮಾಡ್ಲಿಕ್ಕಾಗಿ ಕೊಟ್ಟಂತ ಭಗವದ್ ಭಕ್ತರಿವರು, ಇವರನ್ನ ಚೆನ್ನಾಗಿ ನೋಡಿಕೋಬೇಕು ಅಂತ ಬಂದರೆ ಅಭಿಮಾನ ಇಲ್ಲ. ನನ್ನವರು, ಈ ನನ್ನವರು ಅಂತ ಚೂರು ಕೊಯ್ದು ನೋಡಿದ್ರೆ ಒಳಗೆ, ನನ್ನ ಮಾತು ಕೇಳುವವರು ಅಂತ ಇಬ್ಬರು ಕೂಡ, ನನ್ನ ಮಾತು ಕೇಳುವವರು ಅಂತ ಒಳಗಿರುತ್ತೆ. ಪೋಸ್ಟ್ ಮಾರ್ಟಮ್ ಆದ್ರೆ ಒಳಗಿಂದ ಹೆಗಣ ಹೊರಗೆ ಬರುತ್ತೆ ಅಲ್ವಾ. ನನ್ನ ಮಾತು ಕೇಳಲಿಲ್ಲ, ಶುರುವಾಯಿತು ಸಿಟ್ಟು, ಯುದ್ಧ ಅದು ಇದು, ಕೊನೆಗೆ ಡೈವರ್ಸ್ ವರೆಗೂ ಬಂದಿರುತ್ತೆ. ಈಗಿನ ಕಾಲದಲ್ಲಿ ಮದುವೆ ಆದ ಕೂಡಲೇ ಮೂರನೇ ತಿಂಗಳಿಗೆ ಡೈವರ್ಸ್ ಅಪ್ಲಿಕೇಶನ್ ಮಾಡಿರ್ತಾರೆ, ಕೊಡಲ್ಲ ಅದರಿಂದ ಒಂದು ವರ್ಷ ಇರ್ತಾರೆ, ಆಚೆ ಈಚೆ ಇರ್ತಾರೆ, ನಂತರ ತಗೊಳ್ತಾರೆ. ಕಾರಣ ಏನು, ಇವಳು ನನ್ನ ಮಾತು ಕೇಳತಾ ಇಲ್ಲ, ಅಯ್ಯೋ ಇವನ ಹತ್ರ ಇದ್ದು ಇವ್ರ ಮಾತೇ ಕೇಳಬೇಕಾಗುತ್ತೆ ಅಂತ ಅವಳು ಬಿಟ್ಟು ಹೋಗ್ತಾಳೆ. ಇವ ಬಂದು ನನ್ನ ಮಾತು ಕೇಳತಾನೆ ಇಲ್ಲ, ನನ್ ಯಾಕೆ ಮಾಡಬೇಕು ಅಂತ ಕೊಟ್ಟಾರೆ. ಅಭಿಮಾನ ಅಂದ್ರೆ ಏನು ಬಂತೆಲ್ಲ ಅಲ್ಲಿ ಅಂದ್ರೆ, ನನ್ನ ಮಾತು ಕೇಳುವವರು ಅಂತ. ಅದಕ್ಕೆ ಧಕ್ಕೆ ಬಂತ ಆ ಈಗೋಗೆ, ಬಿಡ್ಲಿಕ್ಕೂ ಸಿದ್ಧ. ಭಾಗವತ್ ಹೇಳುತ್ತೆ, ಇದೆಲ್ಲ ಕಳ್ಳಂಧಾರ, ನಂದು ಅಂತ ಕಟ್ಟಬೇಡ, ಯಾವಾಗಲೂ ಕತ್ತರಿಸಿ ಹೋಗುತ್ತೆ. ನಿನ್ನವರು ಅಂತ ಕಟ್ಟು, ದೊಡ್ಡ ಹಗ್ಗ, ಹೆಂಡತಿ ಮಕ್ಕಳನ್ನ ಬಿಡ್ಲೇಬೇಡ, ಹಗ್ಗದಿಂದ ಕಟ್ಟುಬಿಡು. ಅವಾಗ ಏನಾಗುತ್ತೆ, ನನ್ನವರು ಅಂತ ಕತ್ತರಿಸಿದೆಯಲ್ಲ, ನಿನ್ನವರು ಅಂತ ಕಟ್ಟಿದರೆ ಅವರು ಏನೇ ಇದ್ರು ಕೂಡ, ದೋಷಗಳಿದ್ರು ಕೂಡ, ಸ್ವಾಮಿಯ ಬಡಗವಯ್ಯ ನಾನು ಚೆನ್ನಾಗಿ ನೋಡ್ಕೋಬೇಕು, ಏನೇ ದೋಷಗಳಿದ್ರು ನನ್ನ ಮಾತು ಕೇಳಿಲ್ಲ ಅಡ್ಡಿ ಇಲ್ಲ, ಸ್ವಾಮಿ ಕಾಪಾಡ್ತಾರೆ. ಅವರನ್ನು ನೋಡಿಕೊಳ್ಳೋದು ನನಗೆ ದೇವರ ಪೂಜಾ ಅಂತ ಬಂದರೆ ದೈವತ್ ಬರುತ್ತಾ ಅಲ್ಲಿ ಆಸಕ್ತಿಯೇ ಬರಲ್ಲ. ಅದಕ್ಕೆ ಹಳೆ ಕಾಲದಲ್ಲಿ ಈ ಚಿಂತನೆಗಳಿತ್ತಾದ್ರಿಂದ ದೈವರ್ಸು ತಗೊಂಡ್ರೆ ಹೌದಾ ಅಂತ ಎಲ್ಲರೂ ಆಶ್ಚರ್ಯಪಟ್ಟು ನೋಡ್ತಾ ಇದ್ರು. ಆಗಿನ ಕಾಲದಲ್ಲಿ ದೈವರ್ಸೊಂದು ಶಬ್ದವೇ ಇರ್ತಿಲ್ಲ, ಈಗ ತಗೊಳ್ದಾಗಿದೆ ಹೌದಾ ಅಂತ ನೋಡ್ತಾರೆ. ಆಗ ಅವರು ಇರ್ತಾರ ಅಂತ ಕೇಳೋ ಪ್ರಸಕ್ತಿ ಬಂದಿದೆ, ಈಗ ಪಟ್ಟು ಬರ್ತಾ ಇದೆ ಅದು ಭೀಕರವಾಗಿ. ಹಾಗಾದ್ರೆ ಹೆಂಡತಿ ಮಕ್ಕಳು ನಿನ್ನ ತೊಂಡರೆಂಬರು ಅಂತ ಬಂದರೆ ಅದ್ಭುತವಾದ ಬಾಂಧವ್ಯ ಬರುತ್ತೆ ಅಲ್ಲಿ. ಅದನ್ನೇ ಹೇಳಿದ್ರು, ಗೃಹವನ್ನ ಬಿಟ್ಟು ವನಂಗತಃ, ವನ ಅಂದ್ರೆ ಒಂದರ್ಥ ನೀರು, ಪುಣ್ಯತೀರ್ಥಗಳಿಗೆ ಹೋಗ್ಬೇಕು, ಅಲ್ಲಿ ಸ್ನಾನ ಮಾಡಿದರೆ ಅಲ್ಲಿಗೆ ಬಂದಂತಹ ಸಜ್ಜನರ ಸಹವಾಸ ಆಗುತ್ತೆ, ಅವರ ಗುಂಪೆ ವನ, ತೀರ್ಥ ವನ, ಅಲ್ಲಿ ಸ್ನಾನ ಮಾಡಿದ್ದಕ್ಕೆ ಸಿಕ್ಕಿದ್ದು ಸಜ್ಜನರ ಗುಂಪು ವನ, ಅವರಲ್ಲಿ ಮತ್ತು ಅವರಿಗೆ ಕೊಟ್ಟಂತ ವಿಶೇಷವಾದಂತಹ ಭಗವಂತನ ತತ್ವಜ್ಞಾನದಲ್ಲಿ ಸ್ನಾನ ಮಾಡಿದರೆ ಅದೊಂದು ವನ ತೀರ್ಥ ಜಲ, ಅದರಲ್ಲಿ ಸ್ನಾನ ಮಾಡಿದಕ್ಕೆ ಸಿಗುವುದೇನಯ್ಯ ಅಂದ್ರೆ ವನ ಅರಣ್ಯ ಅಂದ್ರೆ ವೇದಗಳ ಭಾಗಗಳು, ಅರಣ್ಯಕ ಭಾಗಗಳು ವಿಶೇಷವಾಗಿ ನಮ್ಗೆ ಅರ್ಥ ಆಗುತ್ತೆ. ಆ ಅರಣ್ಯದಲ್ಲಿ ವಿಶೇಷವಾಗಿ ಆ ವನದಲ್ಲಿ ಬಿಂದರೆ ನಮಗೆ ಸಿಗುವುದು ಈ ವನ, ನಾಡಿಗಳ ವನ, ಅದರಲ್ಲಿ ಇರುವುದೇ ದೇವರು ಹರಿ. ಅದಕ್ಕೆ ವನಂಗತ ಧರಿಮಾಶ್ರಯೇತ, ಇಷ್ಟು ಹೇಳಿಕೊ ನಕ್ಕು ಬಿಟ್ಟಂತೆ. ತುಂಬಾ ಹೇಳ್ತಾ ಇದ್ದಾನೆ, ಯಾರೋ ತಲೆ ಕೆಡಿಸಿದ್ದಾನೆ ಇವನನ್ನ. ಹರಿಹರಿ ಅಂತ ಇದ್ದಾನೆ, ಯಾರೋ ಬರಬಾರದವರು ಒಳಗೆ ಬಂದಿದ್ದಂಗಿದೆ. ಹೇಳ್ತಾರೆ ವಿಷ್ಣು ಪಕ್ಷ ಪ್ರತಿಚ್ಛನ್ನೈಹಿ, ವಿಷ್ಣು ಪಾರ್ಟಿಯವರು ಯಾರೋ ಇದ್ದಾರೆ ಇಲ್ಲಿ ಅಂದ್ರೆ ನನ್ನ ಮಗನೇ ತಲೆ ಕಾಡಿಸ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆ ನೋಡಿಕೊಳ್ಳಿ ಅಂದ್ರೆ ಪಾಪ ಬಂದು ಬೆತ್ತದಿಂದ ಹೆದರಿಸಿದಂತೆ ಮಾಡಿದ್ರು. ಅಪ್ಪ ಯಾಕಿಂಗ್ ಮಾಡ್ತೀಯೋ, ನಾವು ಇರೋದೇ ನಿಮ್ ರಾಜನಿಂದ, ತಲೆ ಕಟ್ಟಿದ್ರೆ ಕಷ್ಟಪ್ಪ, ಯಾಕಿಂಗ್ ಮಾಡ್ತೀವಿ ಅಂತ ಕೇಳಿಕೊಂಡ್ರು. ಶ್ರೀಪಾದ ಬ್ರಾಹ್ಮಣರು ಯಾಕೆ ಕಾಡ್ಕೊಡ್ಬೇಕು, ತನ್ನ ಪಾಡಿ ಇದ್ದು ಬಿಟ್ಟ ಪ್ರಹ್ಲಾದ. ಆದ್ರೆ ಮತ್ತೂ ಕರ್ಕೊಂಡು ಹೋಗ್ಬೇಕಲ್ಲ ಅಪ್ಪನ ಹತ್ರಿಗೆ, ಎಷ್ಟು ಪ್ರೋಗ್ರೆಸ್ ಮಾರ್ಕ್ಸ್ ನೋಡ್ಸ್ಲೇಬೇಕಲ್ಲ, ಅದೇ ಕರ್ಕೊಂಡು ಹೋಗಿದ್ದು. ಏನ್ ಕಲ್ತಿದ್ದಾನೆ ನನ್ ಮಗ? ಕರ್ಕೊಂಡು ಹೋದ್ರು. ಅಪ್ಪ ಪ್ರಹ್ಲಾದ ಏನ್ ಕಲ್ತೀವ್ ಹೇಳು. ಹೇಳಿದ್ರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಏನದು? ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ, ಒಂಬತ್ತು ಲಕ್ಷಣಗಳಿಂದ ಭಕ್ತಿ ಯಾವ ಅಧ್ಯಯನದಿಂದ ಹುಟ್ಟುತ್ತೋ ಆ ಅಧ್ಯಯನ ಶ್ರೇಷ್ಠ. ಒಗ್ಗರಣೆ ಚೆನ್ನಾಗಿ ಕೊಡ್ತಾರೆ. ಸುಧಾಮಂಗಳ ಮುಗಿತು, ಭಕ್ತಿ ಹುಟ್ಟಿಲ್ಲ, ವೇಸ್ಟ್ ಅಂದ್ರು. ಸುಧಾಮಂಗಳ ಮುಗಿತು, ದೇವರಲ್ಲಿ ಒಂಬತ್ತು ಲಕ್ಷಣಗಳಿಂದ ಕೊಡಿದ ಭಕ್ತಿ ಬಂತ? ಪರವಾಗಿಲ್ಲ ವಾಸಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸರಿ, ಆ ಒಂಬತ್ತು ಲಕ್ಷಣ ನೋಡಿದರೆ ಶ್ರವಣಂ, ಏನಾದ್ರೂ ನಾವು ಮಾಡ್ತಾ ಇದೀವಲ್ಲಿ, ಶ್ರವಣ ಮಾಡ್ತಾ ಇದೀವಲ್ಲ ಅಂದ್ರೆ ಶ್ರವಣದ ಲಕ್ಷಣ ಉಂಟಾ ಅಂತ ನೋಡಿ ಅಂದರು. ಕೇಳಬೇಕಾದರೆ ಹೇಳುವವರ ಬಾಯಿಲ್ಲ, ವರ್ಣಗಳು ಬರುತ್ತೆ, ಶಬ್ದಗಳು ಬರ್ತಾ ಇರ್ತವೆ, ವಾಕ್ಯಗಳು ಬರುತ್ತೆ, ಆಯಾ ವರ್ಣಗಳಲ್ಲಿ ಶಬ್ದಗಳಲ್ಲಿ ವಾಕ್ಯಗಳಲ್ಲಿ ಆಯಾ ರೂಪದಿಂದ ಭಗವಂತನ ರೂಪಗಳು ಹೊರಟು ಬರ್ತಾ ಇರುತ್ತೆ. ಆ ರೂಪಗಳೆಲ್ಲ ಸೂರ್ಯಮಂಡಲಕ್ಕೆ ಸೇರಿ ತಿರುಗಾ ನಮ್ಮ ಹೃದಯಕ್ಕೆ ಸೇರಿ ನಮಗೆ ಪರಿಣಾಮ ಕೊಡುತ್ತೆ ಅಂತ ತಿಳಿದು ಕೇಳುವುದು ಶ್ರವಣ. ತಿಳಿದಿರಬಹುದು, ಕೇಳೋ ಕಾಲಕ್ಕೆ ಅನುಸಂಧಾನ ಬಂದಿರಬೇಕು. ಇಲ್ಲಿ ತಿಳಿದೇ ಇರುವುದು ಒಂದು ಹಂತ. ಚತುರ್ದಶಿ ಎಲ್ಲ ಕೇಳಿದ್ವು, ಕೇಳಿದ ಮೇಲೆ ಗೊತ್ತಾಯ್ತಪ್ಪ ಸಬ್ಜೆಕ್ಟ್ ಗೊತ್ತಾಯ್ತು ಬರುತ್ತೆ ಅಂತ. ಕೇಳೋ ಕಾಲಕ್ಕೆ ಬಂತ ಅನುಸಂಧಾನ? ಅದು ನೋಡ್ಕೊಳ್ಳಿ ಅಂದ್ರು. ಕೇಳೋ ಕಾಲಕ್ಕೆ ತಲೆಬಾಗಿ ನಮಸ್ಕಾರ ಮಾಡಿ ಇವರೆಲ್ಲ ಹೇಳುವುದು, ಇವರಲ್ಲಿ ಶುಕ ಮಹರ್ಷಿಗಳು ಕೊಡುತ್ತಾರೆ, ಅವ್ರು ಕೊಡಬೇಕಾಗಿಲ್ಲ, ಒಳಗೆ ಇರ್ತಾರೆ. ಸರ್ವಭೂತ ಹೃದಯ ಮುನಿಮಾನತಸ್ಮಿ ಅಂತ ಅವರೇ ಹೇಳುತ್ತಾರೆ. ಅವರ ಬಾಯಿಯಿಂದ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಬರುತ್ತೆ ಅಂತ. ಭಗವದ್ ರೂಪಗಳಿಗೆ ನಮಸ್ಕಾರ ಮಾಡಿ ನೀವು ಬಂದು ನನ್ನ ಹೃದಯದಲ್ಲಿ ನಿಂತು ಪರಿಣಾಮ ಬೀರಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಅಂಥವರು ಕೇಳಿದ ಭಾಗವತ ಪರಿಣಾಮ ಬೀರದೇ ಇರುತ್ತಾ? ಇದು ಶ್ರವಣ ಅಂದ್ರು. ಇದು ಶ್ರವಣದ ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ, ನಾ ಕೇಳಿದೆ ಅಂದ್ರೆ ಹೋಯ್ತು ಅಂದ್ರು. ಸ್ವಾಮಿಯೇ ನನ್ನಲ್ಲಿ ನಿಂತು ತಾನೇ ವಿಶೇಷವಾಗಿ ಕೇಳುವಂತೆ ಮಾಡತಾ ಇದ್ದಾನೆ ಎಂಬ ಎಚ್ಚರ ಬಂತ. ಶ್ರವಣ ಒಳ್ಳೇದು, ಎರಡನೇ ಸ್ಟೆಪ್ ಬಂತು. ಮೂರನೇದೇನು? ಹೇಳುವವರಲ್ಲಿ ಕೇಳುವವರಲ್ಲಿ ಬರುವಂತಹ ತಿಳುವಳಿಕೆಯಲ್ಲಿ ಭಗವದ್ ರೂಪವೇ ನಿಂತಿದೆ ಅಂತ ಚಿಂತನೆ ಮಾಡಿದರೆ ಅದು ಮೂರನೇ ಲಕ್ಷಣ. ಇಷ್ಟು ಲಕ್ಷಣಗಳಿಂದ ಕೂಡಿಕೊಂಡು, ಗುರುಭಕ್ತಿಯಿಂದ ಕೂಡಿಕೊಂಡು ಯಾರು ಶ್ರವಣ ಮಾಡುತ್ತಾರೆ ಅದು ಭಕ್ತಿಯ ಲಕ್ಷಣ. ಇಂಥ ಶ್ರವಣ ಮಾಡಿ ಅಂತ ಹೇಳ್ತಾರೆ. ಇಲ್ರಿ, ನಾವೆಲ್ಲ ದೇವತೆಗಳ ವ್ಯಾಪಾರ ನಮ್ದಲ್ಲ, ನಮಗೆಲ್ಲ ಅಂತ ಬರುತ್ತಾ ಅಂದ್ರೆ ನಮಗೆ ಬರ್ಲಿಕ್ಕೆ ಹೇಳಿದ್ದದು. ವಿಶೇಷವಾಗಿ ಚಿಂತನೆ ಮಾಡಿದರೆ, ಪ್ರಯತ್ನ ಮಾಡಿದರೆ ಬಂದೇ ಬರುತ್ತೆ. ಸರಿ, ಶ್ರವಣ ಆದಮೇಲೆ ಕೀರ್ತನಂ, ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಅಂದ್ರು. ಕೀರ್ತನ ಅಂದ್ರೆ ಬಾಯಿಂದ ಹೇಳುವುದು. ಅಲ್ಲಿ ಇದೇ ಎಲ್ಲ ಲಕ್ಷಣಗಳು ಬರುತ್ತೆ. ದೇವರೇ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಕೀರ್ತನ. ಆ ಬಾಯಿಯಿಂದ ಬರುವಂತಹ ಎಲ್ಲಾ ಶಬ್ದಗಳಲ್ಲಿ ಪಾರಾಯಣದಲ್ಲಿ ಸುಳಾದಿ ಆಗಿರಬಹುದು, ಭಾಷ್ಯ ಆಗಿರಬಹುದು, ಏನೇ ಆಗಿರಬಹುದು, ಪಾರಾಯಣ ಮಾಡ್ತಾ ಇದ್ರೆ ಅಲ್ಲಿ ಭಗವದ್ ರೂಪಗಳು ಹೊರಟು ಸೂರ್ಯಮಂಡಲಕ್ಕೆ ಸೇರಿ ಹೃದಯಕ್ಕೆ ಬಂದು ಪುನಃ ನನ್ನಲ್ಲಿ ಪರಿಣಾಮ ತರ್ತಾ ಇದೆ ಅಂತ ಏನು ಚಿಂತನೆ ಪೂರ್ವಕ ಏನು ಹಾಡಾಗಲಿ ಏನೇ ಆಗಲಿ ಭಗವಂತನದ್ದು ಕೀರ್ತನೆ ಮಾಡಿದರೆ ಅದು ನಿಜವಾದ ಕೀರ್ತನ. ನಂತರ ಆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಚ್ಚರ ಬಂದರೆ ಅದು ನಿಜವಾದ ಕೀರ್ತನೆ. ಈ ಲಕ್ಷಣ ಎಲ್ಲದರಲ್ಲಿ ಬರಲಿ. ಅರ್ಚನಂ ಅಂದ್ರೆ ಅರ್ಚನ ಅಂದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಸ್ವಲ್ಪ ಹೇಳಿದೆ, ಶ್ರವಣ ಆಗಲಿ ಕೀರ್ತನ ಆಗಲಿ ಸ್ವಲ್ಪ ಹೇಳಿದೆ, ಅದರಲ್ಲೂ ಕೂಡ ಕೇಳುವ ಕಾಲಕ್ಕೆ ಆ ಇಂದ್ರಿಯ ಮನಸ್ಸೆಂಬ ಇಂದ್ರಿಯ ವ್ಯಾಪಾರ ನಡೆದು ಅಲ್ಲಲ್ಲಿ ಹುಟ್ಟುವ ಭಗವದ್ ರೂಪಗಳು ಅವು ಬೇರೆ, ಅವೆಲ್ಲ ಭಗವಂತನಿಗೆ ಅರ್ಪಿತ ಅಂತ ಹೇಳೋದು ನಾಲ್ಕನೇ ಹಂತ. ಎಲ್ಲಾ ಕಡೆ ಚಿಂತನೆ ಮಾಡಬೇಕು ಅಂದ್ರು. ಅಲ್ಲ, ಮಾಡ್ಲಿಕ್ಕಂತ ಕಷ್ಟದ್ದೇನಲ್ಲ, ನೆನಪಿರ್ಬೇಕಷ್ಟೇ, ಮಾಡಬೇಕು ಅಂತ ಆಸೆ ಇರಬೇಕು, ಮಾಡಬೇಕು ಅಂತ ಹಠ ಇರಬೇಕು. ಸರಿ, ನಂತರ ಅರ್ಚನಂ ಅಂದರೆ ಮೂರು ಪ್ರತೀಕಗಳಲ್ಲಿ ಭಗವಂತನ ಅರ್ಚನೆ, ಅಗ್ನಿ ಪ್ರತಿಮಾ, ಅದರಲ್ಲಿ ನೀರು ಅಗ್ನಿ ಎಲ್ಲ ಸೂರ್ಯ ಎಲ್ಲ ಬಂದ್ರು, ಕದಲುವಂತಹ ಪ್ರತಿಮೆ ಯಾರು, ಬ್ರಾಹ್ಮಣ, ಬ್ರಾಹ್ಮಣ ಅಗ್ನಿ ಮಿಕ್ಕ ಪ್ರತಿಮಾ ಮೂರರಲ್ಲೂ ಭಗವಂತನ ನೋಡಿ ಅಲ್ಲಲ್ಲಿ ಏನೇನು ಅರ್ಪಣೆ ಮಾಡಬೇಕು ಅದು ಅರ್ಪಣೆ ಮಾಡುವುದೇ ಭಗವಂತನ ಪೂಜಾ, ಅವನ ರೂಪಗಳನ್ನೇ ಅವನಿಗೆ ಕೊಡುವುದು ಭಗವಂತನ ಪೂಜಾ ಅರ್ಚನ. ಸರಿ, ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಆತ್ಮನಿ ವೇದನ ಗೊತ್ತು, ಆತ್ಮನಿ ವೇದನ, ನಾನು ಅನಾದಿಯಿಂದ ಭಗವಂತನ ಅಧೀನ ಆಗಿದ್ದೇನೆ ಅಂತ ತಿಳಿಯುವುದೇ ಆತ್ಮನಿ ವೇದನ. ಇಷ್ಟೆಲ್ಲ ಆದ ಮೇಲೆ ಸಿಟ್ಟು ಬಂತವನಿಗೆ, ಊರೇ ಹಾಳಾಗಿದ್ದಾನೆ ನನ್ನ ಮಗ ಅಂತ ಗೊತ್ತಾಯಿತು. ಅದಕ್ಕೆ ಹೇಳುತ್ತಾನೆ ಇವ ವಿಷ್ಣೋಹೋ ಹೇಳುತ್ತಾರೆ, ದೈತೆಯ ಚಂದನವನೇ ಜಾತೋಯಂ ಕಂಟಕದ್ರುಮ, ದೈತ್ಯನ ಚಂದನವನದಲ್ಲಿ ಮುಳ್ಳಿನ ಗಿಡದಂತೆ ಹುಟ್ಟಿದ್ದಾನೆ, ತನ್ಮೂಲ ಉನ್ಮೂಲ ಪರಶೋಹೋ ನಾರಾಯಿತಃ ಅರ್ಧತಃ, ನಮ್ಮ ಚಂದನವನವನ್ನ ಕಡಿಯುವಂತಹ ಕೊಡಲಿ ಪರಶು ಯಾರು, ವಿಷ್ಣು. ಆ ಪರಶು ತಾನಾಗಿ ಕಡಿಲಿಕ್ಕೆ ಆಗಲ್ಲ, ಅದನ್ನು ಹಿಡಿಬೇಕು. ಆ ಹಿಡಿ ಯಾವುದು? ಅದು ಮರದ ತುಂಡೆ, ಮರದ ತುಂಡು ತಮಗೆ ಶತ್ರುವಾದಂತಹ ಪರಶುವಿಗೆ ಸಹಾಯ ಮಾಡುತ್ತಾ ತಮ್ಮನ್ನೆಲ್ಲ ಕಡಿಯಲಿಕ್ಕೆ ಅದು ಸಹಕಾರ ಕೊಡುತ್ತೆ. ಹಾಗೆ ಇವ ವಿಷ್ಣುವಿಗೆ ಹಿಡಿಯಂತೆ ಇಟ್ಟು ನಮ್ಮನ್ನ ಕೊಲ್ಲಲಿಕ್ಕೆ ಕಾರಣ ಆಗ್ತಾ ಇದ್ದಾನೆ. ವಿಷ್ಣು ಹೇಳಿ ಕೊನೆಗೆ ಹೇಳ್ತಾನೆ, ಶರೀರದಲ್ಲಿ ಒಂದು ಅವಯವ ಕೊಳತು ಹೋದರೆ ಕತ್ತರಿಸಬೇಕು, ಇಲ್ಲದಿದ್ದರೆ ಎಲ್ಲ ಕೊಳತು ಹೋಗುತ್ತೆ. ಇವನನ್ನು ಕತ್ತರಿಸಿದ್ರೆ ಇಡೀ ದೈತ್ಯ ಕುಲವೆಲ್ಲ ಹರಿಭಕ್ತರಾಗಿಬಿಡ್ತಾರೆ, ಆಗಬಾರದು, ಅದರಿಂದ ಕೊಂದು ಬಿಡಿ ಎಂದರು. ಎಲ್ಲ ಪ್ರಯತ್ನ ಮಾಡಿದರಂತೆ. ಒಂದು ಹೇಳೋಣ, ಒಂದು ಮುಳ್ಳು ಚುಚ್ಚಿದ್ರೇನೆ ಅಬ್ಬಾ ಅಂದ್ಬಿಡುತ್ತಲ್ಲ, ಅದು ತೆಗೆಯೋ ಪರಿ ಅಂತ ಎಲ್ಲ ಕೆಲಸ ಸ್ಟಾಪ್ ಮಾಡಿ ಅಲ್ಲಿ ಕೂತು ಹೋಗಿ ತೆಗೆದ್ರೆ ಹೊರತು ನಾವು ನಡೆಯಲ್ಲ ಅಂತಾದ್ದು ಹೇಳ್ತಾರೆ. ಕೊಲ್ರಿ ಅಂತ ಹೇಳಿದ ಕೂಡಲೇ ಚಿಕ್ಕ ಕಳೆ ತಂದಮ್ಮ ಐದಾರು ವರ್ಷದ ಕೂಸು ಶೂಳಗಳಿಂದ ಹೇಳ್ತಾರೆ ಸರ್ವ ಮರ್ಮಸು ಮರ್ಮಾವಯವಗಳನ್ನು ತೆಗೆದಿರಂತೆ ಶೂಲಗಳಿಂದ. ಅವರು ಮೊದಲೇ ಕಟುಕರು, ಅದರಲ್ಲೂ ಇನ್ನೂ ಕಟುಕರು. ಅದು ಹೇಳಿದ ಮೇಲೆ ಆ ಮಗು ಅಂತ ನೋಡದೆ ಮರ್ಮಾವಯವಗಳಲ್ಲಿ ಶೂಲದಿಂದ ತೊಯ್ದರಂತೆ. ಎಷ್ಟು ನೋವಾಗಿ ಮುಳು ಚುಚ್ಚಿದ್ರೆ ನೋವಾಗಿದೆ, ಅದಕ್ಕೆ ಎಷ್ಟು ನೋವಾಗಿರ್ಬೇಕು. ಇನ್ನ ಕಬ್ಬಿಣದ ಮುಳ್ಳುಗಳು ಅದರ ಹಾಸಿಗೆ, ಅದಕ್ಕೆಲ್ಲ ವಿಷ, ಅದರ ಮೇಲಿದೆ ಮಲಗಿಸಿ ಆನೆಯಿಂದ ತುಳಿಸಿದ್ದು, ಮನುಷ್ಯ ಹಿಡಿಯುವಷ್ಟು ಗರ್ತ ಕುಣಿ, ದೊಡ್ಡ ಬಿಲ ಕಳಕ್ ಹಾಕಿದ್ರೆ ಬೆಳಕು ಬರಬಾರದು, ಅದರಲ್ಲಿ ಕದಲಿಕ್ಕೂ ಜಾಗ ಇರಬಾರದು ಮನುಷ್ಯ ಕೂತರೆ, ಅಂತ ಮನುಷ್ಯನನ್ನು ಹಾಕಿ ಅದ ಅವನ ಮೇಲೆ ಹಾವು ಚೇಳು ಎಲ್ಲ ಬಿಟ್ಟು ಮೇಲೆ ಮುಚ್ಚುವುದು, ಅವಕ್ಕೂ ಜಾಗ ಇಲ್ಲ ಹೋಗ್ಲಿಕ್ಕೆ, ಇವನಿಗೂ ಜಾಗ ಇಲ್ಲ ಎಂಥ ಒಂದ. ಇಷ್ಟೆಲ್ಲ ಕೊಟ್ರು ನಮ್ಗೆ ಏನೋ ಕಾಟ ಕೊಟ್ರು ಅಂತ ಒಂದು ಮಾತು ಹೇಳಿಬಿಟ್ರೆ ಹೌದಾ ಅಂತ ಹೋಗ್ಬಿಡ್ತೇವೆ ನಾವು ಕ್ಯಾಶುವಲ್ ಆಗಿ. ಒಂದ್ಸಲ ಸೀನ್ ನಮ್ಗೆ ಹಾಕೊಂಡ್ರೆ ಅಬ್ಬಾ ಅನಿಸ್ಬಿಡುತ್ತೆ, ಎಂಥ ಇದು ಮಾಡಿದ್ರು. ನಾವು ಬೆಟ್ಟ ಏರೋಣ ಒಂದು ತಿರುಪತಿ ಬೆಟ್ಟ, ನಿಂತು 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 ಹೇಳ್ತೀವಿ ಅದು ಸ್ಟೆಪ್ಸ್ ಇದ್ರೆ, ಯಾವುದು ಇಲ್ಲ ಬಂಡೆಗಲ್ಲಿದ್ದು ಏರು ಅಂತ ಹೇಳಿದ್ರೆ ಬಲೆಗಾಲಿಂದ ತಾಡ್ಬಿಡ್ತೀವಿ ಕಲ್ಲು ಚುಚ್ಚಿ. ಅಂತ ಅದು ದೊಡ್ಡ ದೊಡ್ಡ ಪರ್ವತ, ಚಿಕ್ಕ ಮಗು ಇಳೇ ಪಾದ ಹಾಗೆಯೇ ಸೆಳಕೊಂಡು ಹೋದ್ರು, ಏರಿಸಿದ್ರು ಅಲ್ಲಿನ ಮೇಲಿಂದ ಹಾಕಿದ್ರು, ಏನು ಮಾಡಿದ್ರು ಅವ್ರು ಏನು ಆಗ್ಲಿಲ್ಲ ಅಂತ ಪ್ರಶಾಂತವಾಗಿದ್ದಾರೆ. ಶ್ರೀಹರಿಯ ರಕ್ಷಣಾ ಕೊಚ ಇದೆ ಅವ್ರ ಸುತ್ತು ಅಂತ ಹೇಳ್ತಾನೆ. ಇದು ನಾವು ಕೇಳಿದ್ದೆ. ಆದರೆ ಆ ಪ್ರಹ್ಲಾದರಾಜರನ್ನ ಏನೂ ಆಗದ ನೋಡಿದ ರಕ್ಷಣಾ ಕವಚ ನಮ್ಮ ಸುತ್ತೂ ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅವನ ಚಿಂತನೆ ಮಾಡಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ ಅಷ್ಟೇ. ನರಸಿಂಹಕಥ ಅಲ್ಲಿದೆ, ಇಲ್ಲೂ ಇದೆ, ಆಕ್ಟಿವೇಟ್ ಆಗಿ ತೋರ್ತಾ ಇಲ್ಲ. ಅವನ ಚಿಂತನೆ ಮಾಡಿದ್ರೆ ಸುತ್ತು ಆಕ್ಟಿವೇಶನ್ ಬರುತ್ತೆ. ನಾವು ಹಾಗೆ ಇರ್ತೀವಿ, ನಮಗೂ ತೊಂದರೆಗಳಿವೆ, ಯಾರೂ ನಮ್ಮನ್ನು ಏನು ಮಾಡಲ್ಲ ಎಂಬುದು ತೋರಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಹ್ಲಾದರಾದರು ಬಂದ್ರು, ಎದುರಿಗೆ ನಿಂತಿದ್ದಾರೆ. ನಿಂತಿರುವ ಪ್ರಹ್ಲಾದರಾದರನ್ನು ನೋಡ್ತಾ ಇದ್ದಾನೆ, ಪಪ್ಪ ಎಷ್ಟು ಚೆನ್ನಾಗಿದ್ದಾನೆ, ತಲೆ ಬಾಗಿದ್ದಾನೆ, ಕೈ ಜೋಡಿಸಿದ್ದಾನೆ, ತಲೆಬಾಗಿದ್ದಾನೆ, ಚಿಟ್ಟೊಂಚೂರು ಇಟ್ಟುಕೊಂಡಿಲ್ಲ ಅಪ್ಪನ ಮೇಲೆ. ಒಳಗೆ ತೂರಿ ನೋಡ್ತಾನೆ ಹಿರಣ್ಯಕಶಿಪು, ತಪಸ್ವಿ, ಒಳ್ಳೆ ತಪಸ್ಸಿ ಇದೆ. ಅದಕ್ಕೆ ನೋಡ್ತಾನೆ, ಅಯ್ಯೋ ಈ ಪ್ರಹ್ಲಾದನಲ್ಲಿ ಇಷ್ಟು ಕೊಲ್ಲಲಿಕ್ಕೆ ನೋಡಿದ್ರು ಕೂಡ ಇವನಲ್ಲಿ ಒಂದು ಚೂರು ಸಿಟ್ಟಿಲ್ಲಲ್ಲ ಅಂತ. ಸೋತು ಹೋದೆ ಇವನ ಮುಂದೆ ನಾನು, ಕೊಲ್ಲಲಾರದೆ ಸೋತೆ, ಇವನ ಒಳ್ಳೆ ಗುಣಕ್ಕೂ ಸೋತೆ ಅಂತ ಕಣ್ಣೀರಿಡ್ತಾ ಇದ್ದಾನೆ. ಒಂದು ಕಡೆ ಮಗನನ್ನು ನೋಡಿ ಇಂಥ ಮಗನನ್ನ ನಾನು ಕೊಲ್ಲಬೇಕಾಗಿ ಬರ್ತಾ ಇದೆಯಲ್ಲ ಅಂತ ದುಃಖ, ಇನ್ನೊಂದು ಕಡೆ ಹರೆ ಅಂತಾನಲ್ಲ ಅಂತ ಸಿಟ್ಟು. ಎಲ್ಲಾ ಮೊಸರು ನೆಲ್ಲು ಕಲಸಿದಂತೆ ಆಗಿದೆ ನೋಡ್ತಾ ಇದ್ದಾನೆ. ಇನ್ನೊಂದು ಕಡೆ ಅವಮಾನ, ಇಡೀ ಜಗತ್ತು ತಾನು ಹುಬ್ಬು ಹಾರಿಸಿದ್ರೆ ಹೆದರ್ತಾರೆ, ಮಗನೇ ಚೋಟುದ್ದ ಇಲ್ಲ ಹೆದರ್ತಾ ಇಲ್ಲ, ಎಲ್ಲರೂ ಹಾಸ್ಯ ಮಾಡ್ತಾ ಇದ್ದಾರೆ, ಇದು ಯಾರು ಹೇಳಿಕೋಬೇಕು, ಎಲ್ಲಾ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಮಾತುಗಳು ಬರ್ತಾ ಇವೆ, ಒಳ್ಳೆ ಮಾತು ಬರ್ತಾ ಇದೆ. ವರ್ತ